ಇದ್ದಾರೆ. ಭೀಷ್ಮರದ್ದು ಉತ್ತರ ಕೊಡಬೇಕಾದ್ರೆ, ಧರ್ಮರಾಜನಂತರ ಕೊಡಬೇಕಾದ್ರೆ ಭಾರಿ ಸ್ಟ್ಯಾಂಡರ್ಡ್ ಆನ್ಸರ್ಸ್ ಕೊಡಬೇಕಾಗುತ್ತೆ. ಅತ್ಯಂತ ಶ್ರೇಷ್ಠ ಉತ್ತರ ಕೊಡ್ತಾರೆ. ಎಂಥ ಅವಕಾಶ ಅಂದ್ರೆ ಎಲ್ಲರ ಗಮನ ಆಕಡಿಸಿರುವೈತಿ. ನಾವೆಲ್ಲರೂ ಕೇಳೋದಕ್ಕೆ ಹೋಗಬೇಕು, ಭೀಷ್ಮರು ಹೇಳೋದನ್ನ ಕೇಳಬೇಕು ಅಂತ ಎಲ್ಲ ತಯಾರಾದ್ರಂತೆ. ಆ ಸಮಯಕ್ಕೆ ಕೃಷ್ಣ ಹೇಳಿದ, ಆಯ್ತು ಭೀಷ್ಮರ ಹತ್ರ ಹೋಗಲು ತಯಾರಾಗಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ದಾನೆ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಹೇಳಿಬಿಟ್ಟಂತೆ. ಧರ್ಮರಾಜ ಎಷ್ಟು ಸಮಸ್ಯೆ ಮನುಷ್ಯ ನೋಡಬೇಕು, ತುಂಬಾ ಒಳ್ಳೆಯವನು, ಅಲ್ಲಿ ಒಳ್ಳೆಯವ್ರ ಸಮಸ್ಯೆನೇ ಹೇಗಿರ್ತೇನೆ ಅಂತ ತೋರಿಸಿಕೊಡ್ತಾರೆ. ಇಲ್ಲ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ ಅಂದ್ರೆ ನಾನು ಯಾವ ಮುಖದಲ್ಲಿ ಅವರ ಹತ್ರ ಹೋಗಲಿ ಅಂತ ಕೇಳ್ತಾನೆ ಪಾಪ. ಯಾವ ಮುಖದಲ್ಲಿ ಹೋಗ್ಲಿ ನಾನು ಅವರ ಹತ್ರ, ಅವರನ್ನೇ ಹೊಡೆದವನು ನಾನು, ಅವರನ್ನೇ ಕೊಲ್ಲದವನು, ಅವರ ಹತ್ರ ಹೇಗೆ ಹೋಗ್ಲಿಕ್ಕಾಗತ್ತೆ, ನಾನು ಹೋಗ ಧೈರ್ಯ ಇಲ್ಲ ಅಂತ ಹೇಳಿಬಿಟ್ಟಂತೆ. ಎಷ್ಟು ಪುಣ್ಯಾತ್ಮ ಧರ್ಮರಾಜ ಗೊತ್ತು, ನಾಚಿಕೆಯಿಂದ ಹೋಗ್ತಿರ್ತಾರಲ್ಲ ಅವರು ಯೋಚನೆ ಮಾಡೋಕೆ ಪ್ರಶ್ನೆನ ತಪ್ಪು ಅವ್ರು ನಾಚಿಕೆ ನಿಂತ್ಕೊಂಡ್ಬಿಟ್ಟು ಅವಳು ತಪ್ಪು ಯಾರಿಗೆ ಮಾಡ ಅವನೇ ನಾಚಿಕೆ ಪಡ್ಕೊಂಡು ಇವನು ನಾಚಿಕೆ ಆಗೋದಿಲ್ಲ ಪುಣ್ಯಾತ್ಮ ಅಂತ ಜನ ಸಿಕ್ತಿರ್ತಾರೆ. ಹುಡುಗ ಕಾಶಿ ಜೋರ ಹೋಗ್ತಾರೆ ಮೇಸ್ತಿ ಗೆಟ್ ಔಟ್ ಅವನ ನಾಚಿಕೆ ಇವನು ನಾಚಿಕೆನೇ ಇಲ್ಲ, ನೀವು ಬೇಡಾನೆ ಹೋಗ್ಬಿಡ್ತೀರಿ ಸರ್ ಅಂತ ಅದು ಬೇರೆ ಜೊತೆಗೆ ಬೇಡಾನೆ ಹೋಗ್ಬಿಡ್ತಾರೆ ನಿಮ್ ಪುಣ್ಯನ ಒಳ ಬಂದ್ರೆ ಅಂತ ಆತರ. ಇಂಥ ಮಹಾ ಪಾಪ ಪಾಪ ಹೇಳಿದ್ರೆ ಏನಾಗ್ಬೇಕತಿ, ಪಾಪ ಪುಣ್ಯದ ಬಗ್ಗೆ ಎಷ್ಟು ಎಚ್ಚರ ಇರಬೇಕು. ನಾನು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ಉತ್ತರ ಬೇಕಾಗಿದೆ, ಸಂಕೋಚ ಆಗುತ್ತೆ ಅಂತ ಹೇಳಿಬಿಟ್ಟಂತೆ. ಎಂಥ ಧರ್ಮರಾಜ, ಎಂಥ ಕೃಷ್ಣ ಈ ಮಧ್ಯೆ ಧರ್ಮರಾಜ, ನೀನು ಭಾರಿ ಸಂಕೋಚ ಆಗುತ್ತಾ, ಯೋಚನೆ ಮಾಡಬೇಡ, ನಾನು ಬರ್ತೇನೆ ಹೋಗೋಣ ಅಂತ ಹೇಳಿದಂತೆ. ಯಾರು ಬರ್ತಾರೆ ಇದಕ್ಕೆಲ್ಲ, ಆಸ್ಪತ್ರೆಗೆ ಹೋಗಿ ಹೋಗ್ಬಿಡ್ರಿ ಸಾಕು, ನನ್ನ ಜೊತೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಧರ್ಮರಾಜ ಹೋಗ್ತಿದ್ದ ನಿನ್ನ ಜೊತೆ ನಾನು ಬರ್ತೇನೆ ಅಯ್ಯ, ಕೃಷ್ಣಗೇನು ವ್ಯಾಚಾರ ಈ ಮಧ್ಯೆ, ಅನಂತ ಕೋಟಿ ಬ್ರಹ್ಮ ಉಳಿದಲ್ಲಿ ಟಿ ಡಿ ಆರ್ ಸಿಕ್ಕದು ಕರಪಕ್ಷ, ಜೊತೆಗೆ ಹೋಗಿ ಯಾರೋ ಸಿಕ್ಕಾರ ಸಿಗಬಹುದು. ಆ ಕೃಷ್ಣನ್ ಏನ್ ಸಿಗಬೇಕಾಗಿದೆ, ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ ಭಗವದ್ಗೀತೆ, ನನಗೇನಾಗಬೇಕಾಗಿದೆ ಅರ್ಜುನ, ನನ್ ಏನ್ ಹೋಗ್ಬೇಕಾಗಿದೆ. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇವತ್ತು ನಾನು ದೊಡ್ಡವನಾಗಿದ್ದೇನೆ ಜನ ತಿಳ್ಕೊಂಡಿದ್ದಾರಲ್ಲ, ನಾನು ಮಾಡಿದ್ರೆ ಅವ್ರು ಮಾಡ್ತಾರೆ ಅಂತ ತೋರಿಸ್ಲಿಕ್ಕಿಂತ ಮಾಡ್ತೇನೆ ಅಷ್ಟೇನ, ಹೊರತು ನನಗೆ ಬೇಕು ಅಂತ ನಾನು ಮಾಡೋದಿಲ್ಲ. ಭಗವದ್ಗೀತೆ ಕೃಷ್ಣನ ಮಾತು, ಕೃಷ್ಣ ತಾನು ಯಾಕೆ ಮಾಡಿದ ತಾನೇ ಹೇಳ್ತಾರೆ. ನಾನು ಏನನ್ನು ಮಾಡಿದ್ದೇನೆ ಅದೆಲ್ಲ ಲೋಕ ಶಿಕ್ಷಣಕ್ಕೆ ಮಾಡಿದ್ದೇನೆ ಹೊರತು ನನಗೆ ಅದರಿಂದ ಆಗಬೇಕಾದ್ದು ಏನೂ ಇಲ್ಲ. ನ ಕರ್ಮಣ ವರ್ಧತೆ ನೋ ಕಮಿಯಾನ್, ಪರಮಾತ್ಮನಿಗೆ ಯಾವುದರಿಂದನೂ ಏನೂ ಆಗಬೇಕಾಗಿಲ್ಲ, ಮಾಡೋದ್ರಿಂದ ಏನೂ ಹೋಗಬೇಕಾಗಿಲ್ಲ, ಬಿಡೋದ್ರಿಂದ. ಆದರೂ ತಾನು ಹೊರಟಂತೆ ಧರ್ಮರಾಜ, ಧರ್ಮರಾಜನ ಹಿಂದೆ ಭಗವಂತ ಹೊರಡ್ತಾನೆ. ಅದಕ್ಕೆ ಇಷ್ಟೆಲ್ಲ ಸಹಾಯ ಯಾರಿಗೆ ಮಾಡ್ತಿದ್ದಾನೆ ಕೃಷ್ಣ, ಧರ್ಮರಾಜನಿಗೆ ಮಾಡ್ತಾನೆ. ನಾವು ಧರ್ಮಿಷ್ಠರಾದ್ರೂ ಇಷ್ಟೆಲ್ಲ ಭಗವಂತ ಅನುಕೂಲ ಮಾಡಿಕೊಡ್ತಾನೆ. ಜೊತೆಗೆ ತಾರೇ ಭಗವಂತ ಜನ ಮುಂದೆ ನೀನವರ ಹಿಂದೆ, ಅದಕ್ಕೆ ದಾಸರು ಕೊಂಡಾಡ್ತಾರೆ. ಅರ್ಜುನ ಧರ್ಮರಾಜ ಹೊರಡು ನಾನು ಬರ್ತೇನೆ ಅಂತ ಹೇಳಿದಾಗ ಆಗ ಸ್ವಲ್ಪ ಧೈರ್ಯ ಬಂತು. ಪ್ರೋಗ್ರಾಮ್ ಫಿಕ್ಸ್ ಮಾಡಿ ನಾಳೆ ಬೆಳಿಗ್ಗೆ ಹೋಗಬೇಕು ಅಂತ ತಯಾರಾಯಿತು. ನಾಳೆ ಬೆಳಿಗ್ಗೆ ಹೋಗಬೇಕು ತೀರ್ಮಾನ ಮಾಡಿಕೊಂಡಿದ್ದಾರೆ. ಅಲ್ಲಿ ಹೊಸ ವಾತಾವರಣ, ಕೃಷ್ಣ ಬೇಗೆದ್ದಂತೆ, ಕೃಷ್ಣ ಮಲಗಿದ್ರೆ ತಾನೆ ಹೇಳಕ್ಕೆ ಈ ಮಧ್ಯೆ ಲೋಕದೃಷ್ಟಿಯೊಳಗೆ ಬೇಗೆದ್ದಂತೆ, ಸಡಗರ ತೋರಿಸ್ತಾರೆ ಭಾರಿ ಸಡಗರ ಕೃಷ್ಣನದು. ಬೇಗೆದ್ದು ಬಿಟ್ಟು ಬೇಗ ಸಂಧ್ಯಾವನ್ನು ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ಧ್ಯಾನ ಅದರಲ್ಲಿ ಧ್ಯಾನ ಮಾಡಿದ್ದಂತೆ ಕೃಷ್ಣ ತನ್ನನ್ನೇ ತೋರಿಸ್ತದೆ. ಯಾವುದನ್ನು ಬಿಡಬಾರದು ನಾವು, ನಮ್ಮ ಜೀವನದ ಅತ್ಯಂತ ಅನಿವಾರ್ಯವಾದ ಭಾಗಗಳಾದ್ದರಿಂದ ಅದರ ಬರೀ ಮನಸ್ಸಿಗೆ ಎಕ್ಸಸೈಸ್ ಬಿಡೋದಿಲ್ಲ, ಜಾಗಿಂಗ್ ಬಿಡೋದಿಲ್ಲ, ಸಂಧಾನ ಬಿಟ್ಟುಬಿಟ್ಟಿರ್ತಾರೆ ಪುಣ್ಯಾತ್ಮ. ಯಾವ್ದು ಎಕ್ಸಸೈಸ್ ಮಾಡಿದ್ರು ಮಾಡಿದ್ದು ಮಾಡ್ತಾ ಮಾಡ್ತಾ ಆಚಲ ಹೋಗ್ಬಿಡ್ತಾರೆ ಎಷ್ಟೋ ಸಲ, ಸಂಧಾನ ಮಾಡಿ ಆಚಲ ಆದವರಿಲ್ಲ. ಆದ್ರೆ ಇವತ್ತು ಇದನ್ನು ಜಾಗಿಂಗ್ ಹೋದ ಹೋಗ್ತಾ ಹೋಗ್ತಾನೆ ಹೋಗ್ಬಿಡ್ತಾರೆ, ಪರ್ಮನೆಂಟ್ ಮತ್ತೆ ಬರೋದಲ್ಲ ವಾಪಸ್. ಅಂದ್ರೆ ಯಾವುದನ್ನು ಶಾಸ್ತ್ರ ಹೇಳಿದೆ ಅದನ್ನು ಬಿಟ್ಟುಬಿಡುತ್ತಾರೆ, ತೋಚಿದ್ದನ್ನು ಮಾಡ್ತಾರೆ. ಕೃಷ್ಣ ಹೇಳ್ತಾನೆ ಧ್ಯಾನಾದಿಗಳನ್ನು ಬಿಡಬೇಡಿ, ಅತ್ಯಂತ ತಾರಕವಾದದ್ದು ಸ್ವತಃ ತಾನು ಆತ್ಮಾನಮೇವ ದಧ್ಯವು, ತನ್ನನ್ನೇ ತಾನು ಧ್ಯಾನ ಮಾಡುತ್ತಾನೆ ಅಂತ. ಉಳಿದವರೆಲ್ಲ ತಮ್ಮನ್ನು ಧ್ಯಾನ ಮಾಡಬಾರ್ದು, ದೇವರನ್ನು ಧ್ಯಾನ ಮಾಡಬೇಕು. ಈ ಮತ್ತೆ ದೇವರನ್ನು ಧ್ಯಾನ ಮಾಡಬೇಕು, ಸ್ವತ್ವಾ ವಿಷ್ಣು ಸಮುತ್ಥಾಯ, ಎಲ್ಲ ಧ್ಯಾನ ಮಾಡಿ ತಾರಕನಲ್ಲಿ ತಾರಕ ರಸ ತಯಾರಾಗಲಿಲ್ಲ ಇನ್ನು ಅವಸರ, ಅರ್ಜೆಂಟ್ ಕಾರ್ಯದಲ್ಲಿ ಸುಲಭಕ್ಕೆ ಹೋಗಿರುತ್ತೆ, ಅರ್ಜೆಂಟ್ ಇರುತ್ತೆ. ಪಾಪ ಇವರಿಗೆ ಭಕ್ತನ ತೋಳಿ ಭಗವಂತನಿಗೆ ಅರ್ಜೆಂಟ್, ಇನ್ನು ತಯಾರಾಗಲಿಲ್ವಾ, ಇಲ್ಲ ತಯಾರಾಗಿದ್ದೀರಿ ಇಟ್ಟಿನಂತೆ. ಸರಸರಸರ ಧರ್ಮರಾಜರ ತೋಳನಂತೆ, ಧರ್ಮರಾಜ ಇನ್ನು ತಯಾರಾಗಲಿಲ್ಲ ನೀನು ಕೂಡ ಅಂತ ಕೇಳಿದಿನಂತೆ. ಧರ್ಮರಾಜನ ಏಟು ಕೃಷ್ಣನೇ ಫಾಸ್ಟ್ ಅಂತ ಹೇಳಿದ್ದೆ. ಕೃಷ್ಣ ಮಾಡಿ ಮಾಡಿಸುವ ಅಂತ ಅದಕ್ಕೆ ಕರೀತಾರೆ. ಪರಮಾತ್ಮ ಆಡಿ ಆಡಿಸ್ತಾನೆ, ಮಾಡಿ ಮಾಡಿಸ್ತಾನಂತೆ. ಇನ್ನೂ ಆಗಿಲ್ಲ ನಿಮಗೀಗ, ಹೀಗೆ ಭೀಷ್ಮರ ಹತ್ರ ಹೋಗೋದಕ್ಕೆ ಇಷ್ಟ ಅಡರ ಅಂತ ಕೇಳಿದಾಗ ಧರ್ಮರಾಜ ಬೆದ್ದರಂತೆ. ಎಲ್ಲ ಬರ್ತಾರೆ ಧರ್ಮ, ಈ ಕಡೆ ಕೃಷ್ಣ ಬಂದ, ಆ ಕಡೆಗೆ ಭೀಮ ಬರ್ತಾನೆ. ಇದು ಎಷ್ಟು ಪುಣ್ಯ ಆತನಿಗೆ, ಈ ಕಡೆಯಿಂದ ಹರಿ, ಆ ಕಡೆಯಿಂದ ವಾಯು, ಹರಿವಾಯುಗಳ ರಕ್ಷಣೆ ಇರೋ ಧರ್ಮರಾಜನಿಗೆ ಎಷ್ಟು ಸುಖನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆತನ ಜೀವನದ ಪರಮಾವಧಿ ಅದನ್ನು ತೋರಿಸ್ತಾನೆ. ಈಗ ನಮ್ಮ ಪ್ರಶ್ನೆ ಏನಾದರೂ ಇದ್ದು ಅದು ಕೇಳೋ ಬುದ್ಧಿ ನಮಗಿದ್ರೆ ದೇವರು ಹೇಗೆ ಯೋಗ ಮಾಡಿಸ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಉಪದೇಶಕರನ್ನು ಕೊಟ್ಟೇ ಕೊಡುತ್ತಾನೆ. ಎಲ್ಲ ತಯಾರಾದರೂ ಯುದ್ಧಕ್ಕೆ ಆ ದೊಡ್ಡ ಸೈನ್ಯ ಹೋಗಿತ್ತಲ್ಲ, ಇವತ್ತು ಕೇಳೋದು ದೊಡ್ಡ ಸೈನ್ಯ ಹೋಗ್ತಾ ಇದೆ. ಆತನಿಗೆ ಪ್ರತಿಯೊಬ್ಬರು ಹೋಗ್ತಾ ಇದ್ದಾರೆ, ಸೈನಿಕರ ಸಮೇತ ಹೋಗ್ತಾ ಇದ್ದಾರೆ. ಇದು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಮತ್ತೆ ಮಠಮಾನ್ಯಗಳಲ್ಲಿ ಪ್ರವಚನವಾದರೆ ಮಠದವರು ಯಾರು ಕೇಳೋದೇ ಇಲ್ಲ, ಎಲ್ಲ ಹಟ್ಟಿ ಹೊಡಿತಾ ಕೂತಿರ್ತಾರೆ ಹೋಗ್ಬಿಟ್ಟಲ್ಲಿ. ಇನ್ನು ಮುಗಿಲಿಲ್ಲ, ಅವ್ರ ಹಣೆ ಭಾರ ಇಷ್ಟ ಎಷ್ಟು ತಾರಂಭಿಸೋದಿಲ್ಲ ಅಂತ ಬೈಕತ ಕೂತಿರ್ತಾರೆ ಹೊರತು ತಾಯಿ ಕೇಳೋದೇ ಇಲ್ಲ. ಅವರು ನಮಗಲ್ಲ ಅಂತ ತಮ್ಮ ಮೋಚಕ್ಕೆ ಹೋಗ್ಬಿಟ್ಟೆ ತಗೊಂಡ್ಬಿಟ್ಟಿರ್ತಾರೆ ಆಗ್ಲೇ. ಬೊಟ್ಲಿಗೆ ಹೋಗಿದ್ದೇವೆ, ದೇವರಿಗೊಂದು ಕೆಲಸ ಇಲ್ಲ, ಇವ್ರಿಗೊಂದು ಕೆಲಸ ಇಲ್ಲ, ಸುಮ್ಮನೆ ಡಿಲೇ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಅವೇಲ್ ಮಾಡ್ಕೋಬೇಕಲ್ಲ, ಜನ್ಮದ ಭಾಗ್ಯ ಅದು ಒಂದು ಎಲ್ಲಿ ಸಿಗುತ್ತೆ. ಆ ರೀತಿ ಮಠದವರು ಕೇಳೋ ಅಭ್ಯಾಸ ಮಾಡಲಿ, ಮೋಸ ಅನ್ಯಾಯ ಆಗೋದೇ ಇಲ್ಲ. ಆಗ ಅವ್ರು ಕೇಳೋದಿಲ್ಲ, ಆದ್ರಿಂದ ಅವ್ರಿಗೆ ನ್ಯಾಯ ಮಾಡೋ ಬುದ್ಧಿ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಬರೀ ತಪ್ಪುಗಳ ಸುರುಗಳೇ ಮಾಡಿಬಿಡ್ತಾರೆ, ಜನಕ್ಕೆ ಅಸಹ್ಯವರಾಗಿಬಿಡುತ್ತೆ. ಇವತ್ತು ಅವರು ಬದಲು ಕೇಳಬೇಕು, ಇಲ್ಲ ಕೇಳಿದವ್ರು ಅಪಾಯಿಂಟ್ ಮಾಡಬೇಕು. ನೀವು ಕ್ವಾಲಿಫಿಕೇಶನ್ ಭಾಗವತ ಕೇಳಿದ್ಯಾ, ಹಾಗೇನೆ ಕೆಲಸಪ್ಪ. ನೀರು ತರಲಕ್ಕೂ ಭಾಗವತ ಓದಿರ್ಬೇಕು, ಇವತ್ತು ಕಸ ಬೆಳೆಯಲಿಕ್ಕೂ ಭಾಗವತ ಓದಿರ್ಬೇಕು. ಇದ್ರೆ ಬೇಕಾದ ಕಸ ಬೆಳೀತಾರೆ. ಭಾಗವತ ಓದಿದ್ರೆ ಪೂಜೆ ಅಂತ ಬೆಳೀತಾರೆ. ಗೃಹ ಕರ್ಮ ವ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ಮಹಿತರ ಸೇವೆ ಇದೆಂದು ಕೋವಿದರ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುದಕ್ಕೆ. ಶ್ರೀ ನಿರಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಇವತ್ತು ನಮ್ಮಲ್ಲಿ ಕ್ವಾಲಿಫಿಕೇಶನ್, ಎಲ್ಲದೂ ಕ್ವಾಲಿಫಿಕೇಶನ್ ಬೇಕು. ಮಠಕ್ಕೆ ಸೇರಲು ಕ್ವಾಲಿಫಿಕೇಶನ್ ಬೇಡ. ಯಾವ ಮಠಕ್ಕೆ ಬೇಕಾದ್ರೆ ಹೋಗ್ಬಿಟ್ರೆ ಬಂದು ಓದು, ಸಾಕೇ ಸಾಕು, ಏನಿಲ್ಲ, ವೇಷ ಹಾಕೊಂಡ್ರೆ ಮುಗಿತಷ್ಟೇ. ಯಾವ ಮಂತ್ರನೂ ಬರಬೇಕಾಗಿಲ್ಲ. ಎಷ್ಟೋ ಸಲ ರಾಯರ ಮಠಗಳಲ್ಲಿ ರಾಯರ ಪೂಜಾರಿ ರಾಯ ಸ್ತೋತ್ರನೇ ಬರೋದಿಲ್ಲ, ಅಂತ ಪೂಜಾರಿ ಇರ್ತಾರೆ. ತಪ್ಪು 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 ಹೇಳ್ತಿರ್ತಾರೆ, ಹೇಳ್ಬಿಟ್ರೆ ಗಾಬರಿ ಆಗ್ಬಿಡ್ರೆ. ರಾಯರಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ತಪ್ಪು ಹೇಳ್ತಿರ್ತಾರೆ. ಪಾಪ ಅವ್ರು ನೋಡಿದ್ರೆ ಅಂತ ವಿದ್ವಾಂಸರು, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಕಾತ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಇವ್ರು ನೋಡಿದ್ರೆ ಏಳು ಬಾಟ್ಲು ಮನುಷ್ಯ ಇವ್ರು ಆಗಿರ್ತಾರೆ. ಎಷ್ಟೋ ಜನಗಳಿಗೆ ಸ್ಮೋಕಿಂಗ್ ಮಾಡೋ ಜನಗಳು ಮಹಾನುಭಾವರಿದ್ದಾರೆ ಎಷ್ಟೋ ಕಡೆ. ಇದನ್ನ ಹೇಳ್ತಿರೋದು ಯಾರನ್ನೂ ಬೈಲಕ್ಕಲ್ಲ, ನಮ್ಮ ಅವ್ಯವಸ್ಥೆ ಹೇಗಿದೆ ಅಂತ ಹೇಳಬೇಕಷ್ಟೇ. ಇವತ್ತು ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಮಾಡದೆ ಹೋದ್ರೆ ಹೇಗೆ ಉದ್ಧಾರ ಆಗ್ತಾರೆ? ನಮ್ಗೆ ಯಾರು ಬರ್ತಾರೆ, ಆಚಾರ್ಯ ಮಠ ಶುರು ಮಾಡಿದ್ದೇವೆ, ಅರ್ಚಕರೇ ಇಲ್ಲ, ಯಾರು ಅರ್ಚಕರು ಬೇಕಲ್ಲ ಅಂತ ಕೇಳಿದ್ರೆ ಯಾರು ಬೇಕು, ಯಾರು ಕಳಿಸಿ ಅಂತ ಕೇಳಿ ನೋಡಿ, ಯಾರು ಕಳಿಸಿ, ಇಷ್ಟು ಕೇರ್ಲ ಸಿಗಿದ್ರೆ ಗತಿಯರು. ಇವತ್ತು ಸ್ಕೂಲಿಗೆ ಲೆಕ್ಚರ್ ಬೇಕಲ್ಲ, ಯಾರು ಕಳಿಸಿ, ಅವ್ರಿಗೆ ಗತಿಯರಾಗುತ್ತೆ. ಈಗ ಯಾವ ಪೋಸ್ಟ್ ಖಾಲಿ ಇರುತ್ತೋ ಕ್ವಾಲಿಫಿಕೇಶನ್ ಕಳಿಸ್ತಾರೆ, ಯಾರು ಕಳಿಸಿ ಅಂತ ಕೇಳಿದ್ರೆ ಅದಕ್ಕಿಂತ ಉಚಿತನ ಬೇಕಾ ಈ ಮಧ್ಯೆ? ಹಾಗೆಲ್ಲ ಕಳಿಸಕ್ ಆಗೋದಿಲ್ಲ, ಯಾರು ಫ್ರೀ ಇದ್ದ ಕೆಲಸ ಇದ್ದರೂ ಕಳಿಸ್ಕೊಡ್ತಾರೆ. ಅವ್ರೇನ್ ಮಾಡ್ತಾನೆ ಅವನು, ಈ ಕೆಲಸ ಮೊದಲೇ ಕೆಲಸ ಇಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕೂಡ ಇಲ್ಲ. ಅಂತವನ್ನು ಕಳಿಸಿ ಏನ್ ಮಾಡ್ತಾನೆ? ಒಳ್ಳೆ ಅರ್ಹ ವ್ಯಕ್ತಿ ಆಗಿರ್ಬೇಕು, ದೇವರ ನಂಬಿಕೆ ಇರಬೇಕು. ಬೇಸಿಕಲಿ ಕೊನೆ ಪಕ್ಷ ದೇವಸ್ಥಾನಕ್ಕೆ ಮಠಕ್ಕೆ ಹೋಗೋದು ಮಿನಿಮಮ್ ರಿಕ್ವೈರ್ಮೆಂಟ್, ದೇವರ ನಂಬಿಕೆ ಬೇಕು. ಸ್ವತಃ ನಾಸ್ತಿಕ ಅಲ್ಲಿದ್ದರೆ ಯಾವ ಮಠ ಉದ್ಧಾರ ಆಗ್ತದೆ? ಇದೆಲ್ಲ ಅರ್ಥ ಮಾಡಿದ್ರೆ ಧರ್ಮರಾಜನ ಬಗ್ಗೆ ಯಾತಕ ಪ್ರಸಂಗಕ್ಕೆ ಬಂತು ಅಂದ್ರೆ ಇಡೀ ಸೈನ್ಯ ಸಮೇತ ಹೋಗ್ತಾರೆ. ಅವರೆಲ್ಲರಿಗೂ ಜ್ಞಾನ ಬರಬೇಕು. ಈ ಮತ್ತೆ ಕೇಳೋದು ಒಬ್ಬ ಉಪಯೋಗ ಮಾಡಿಕೊಂಡು ಎಷ್ಟು ಜನ ನೋಡಿದ್ರೆ ಅದನ್ನ ಅಷ್ಟು ಮಧ್ಯೆ ನದಿಗಳು ದಾಟಬೇಕಾಯ್ತಂತ ಹೋಗ್ಬೇಕಾದ್ರೆ. ಹಿಂದಿನ ಕಾಲಕ್ಕೆ ಕುರುಕ್ಷೇತ್ರದ ಇದ್ದಾರ್ತಾನೆ ಅವರು, ಕುರುಕ್ಷೇತ್ರದಲ್ಲಿ ಬಿದ್ದಿರೋದು ಹಸ್ತಿನಾಪುರದಿಂದ ಕುರುಕ್ಷೇತ್ರಕ್ಕೆ ಹೋಗ್ಬೇಕು. ಅವರು 60 ಮೈಲು ದೂರ ಇದೆ, ಹೆಚ್ಚು ಕಡಿಮೆ, ಸಣ್ಣ ಪುಟ್ಟ ದೂರ ಅಲ್ಲ ಅದು, ಸುಮಾರು 60 ಮೈಲಷ್ಟು ದೂರ ಹೋಗಬೇಕಾಗಿತ್ತು, 100 ಕಿಲೋಮೀಟರ್ ಹೆಚ್ಚು ಕಡಿಮೆ. ಅಷ್ಟೋರು ಹೋಗ್ಬೇಕಾದ್ರೆ ನದಿಗಳು ಕ್ರಾಸ್ ಮಾಡಬೇಕಾಯ್ತಂತೆ. ಅದೆಲ್ಲ ಅಷ್ಟು ಸೈನ್ಯಗಳ ಸಮೇತ ನದಿಯನ್ನು ದಾಟಿಕೊಂಡು ಭೀಷ್ಮರ ಹತ್ರ ಹೋಗ್ತಾರೆ. ಅಲ್ಲಿ ದೊಡ್ಡ ಸಮಸ್ಯೆ, ಭೀಷ್ಮರ ಹತ್ರ ಹೋದ್ರೆ ಧರ್ಮರಾಜ ನಾಪತ್ತೆ ಹಿಂದಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ, ಮುಂದೆ ಬರ್ತಾನೆ ಇಲ್ಲ. ಎಲ್ಲಿ ಧರ್ಮರಾಜ ಅಂದ್ರೆ ಪತ್ತೇನೂ ಇಲ್ಲ. ಕೇಳ್ತಾರೆ, ಯಾತಕ್ಕೆ ಧರ್ಮರಾಜ ಬಾ ಅಂತ ಕೇಳಿದ್ರೆ, ಇಲ್ಲ ನನ್ನ ಹತ್ರ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿದಂತ. ಪಾಪ ಅವ್ರ ಮುಖ ಹೇಗೆ ನೋಡ್ಬೇಕು ನಾನು, ಇಷ್ಟೊತ್ತು ಹೇಗೆ ಬರಬೇಕು ಅನ್ಕೊಂಡಿದ್ದ, ಹೇಗೆ ಹೋಗ್ಬೇಕು ನಾನೀಗ, ಹೇಗೆ ಅವ್ರ ಮಾರಿ ನೋಡ್ಲಿ ನಾನು, ನನ್ನ ಕೈ ಸಾಧ್ಯವಾಗೋದಿಲ್ಲ, ಅವ್ರನ್ನ ಸ್ಥಿತಿಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನು ಕೊಂದಿದ್ದು ಸರಿಯಾ ಅಂತ ಕೇಳಿದ ತಪ್ಪು ತೀರ್ಮಾನ ಮಾಡ್ಕೊಂಡಿದ್ದಾನೆ ಪಾಪ, ಸರಿ ಅಂತ ಹೇಗೆ ಕೇಳೋದು ನಾನೀಗ, ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಕರ್ಕೊಂಡು ಬಂದಂತೆ ಮುಂದಕ್ಕೆ. ಕರ್ಕೊಂಡು ಬಂದು ಭೀಷ್ಮರ ಹತ್ರ ನಿಲ್ಲಿಸ್ತಾನೆ. ಭೀಷ್ಮರ ಧರ್ಮರಾಜನ್ ನೋಡೋದಿಲ್ಲ, ಕೃಷ್ಣ ಬಂದಿದ್ದು ನೋಡಿ ಏನು ಆನಂದವೋ ಅವರಿಗೆ. ಸ್ತೋತ್ರ ಮಾಡಿ ಶುರು ಮಾಡಿಬಿಡ್ತಾರೆ ಕೃಷ್ಣನನ್ನ, ಅತಿ ವಿಚಿತ್ರ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಭೀಷ್ಮ ಸ್ತವರಾಜ ಅಂತ ಹೇಳಿದ್ರು, ಭೀಷ್ಮರ ಆಗ ಮಾಡಿದ ಸ್ತೋತ್ರ. ಕೃಷ್ಣ ಬಂದಿದ್ದಾನೆ, ಭೀಷ್ಮರ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಲ್ಲಿ ಬರೋ ಶ್ಲೋಕ ಇದು, ಪ್ರತಿನಿತ್ಯ ಸಂಧ್ಯಾವನಿಷ್ಠ ಬರೋ ಶ್ಲೋಕ ಆಗಿದೆ. ಅಲ್ಲಿ ಬರೋ ಶ್ಲೋಕ ಯಾತಕ್ಕೆ ಹಾಕಿದ್ದಾರೆ ಅಂದ್ರೆ, ಒಂದು ಶ್ಲೋಕ ಆದ್ರೆ ಭೀಷ್ಮ ಸ್ತವರಾಜದ್ದು ಹೇಳಿ ಅಂತೇಳಿ, ಸಂಧ್ಯಾವನ ಕಾಲಕ್ಕೆ ಒಂದಾದ್ರೆ ಹೇಳಿ ಅಂತೇಳಿ. ಇವ್ರು ಅದನ್ನ ಸಂಧ್ಯಾನ ಬಿಟ್ಟು ಹೆಣ್ಣೆ ಹೇಳ್ತಾನೆ ಮಧ್ಯ ಪಾಪ. ಸಂಧ್ಯಾನ ಸರಿಯಾಗಿ ಒಂದು ಮಾಡಿ ಭೀಷ್ಮ ಸ್ತವರಾಜ ಹೇಳಿದಾಗ ಆಯ್ತವನು. ಕೊನೆಗೆ ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರ ನಾಮನೆ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ ವಿಷ್ಣು ಸಹಸ್ರ ಹೇಳಿದಾಗಾಯ್ತಾನೆ. ಒಂದು ಸಂಧ್ಯಾವನ್ನು ಮಾಡಿದ್ರೆ ಎಷ್ಟು ವಿಷಯ ಬಂದಿರುತ್ತೆ ಗೊತ್ತು? ಸರಿಯಾದ ಸಂಧ್ಯಾವನ್ನು ಮಾಡಿದ್ರೆ ಭಾರಿ ಅರ್ಜೆಂಟ್ ಇದೆ. ಸಂಧ್ಯಾವನ್ನು ಮಾಡಿ ಎಷ್ಟು ವಿಷಯ ಕವರ್ ಆಗಿರುತ್ತೆ ನೋಡಿ. ಅದರೊಳಗೆ ಎಲ್ಲ ದೇವತೆಗಳ ಪ್ರಾರ್ಥನೆ, ದೇವದೇವನಾದ ಪರಮಾತ್ಮನ ಪ್ರಾರ್ಥನೆ, ಸೂರ್ಯನಿಗೆ ಅರ್ಘ್ಯ, ಸೂರ್ಯಾಂತರ್ಗತ ಭಗವಂತನ ಆರಾಧನೆ, ಗುರು ಹಿರಿಯರಿಗೆ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಷ್ಟು ಹೇಳ್ತೇವೆ ಅದರೊಳಗೆ ನಾವು. ಇಂದ್ರಾಯ ನಮಃ ಎಲ್ಲ ದಿಕ್ಪಾಲ ನಮಸ್ಕಾರ ಮಾಡ್ತೇವೆ. ಎಷ್ಟು 10 ನಿಮಿಷ ಮಗುವುದು ಎಲ್ಲ ಕೂಡ ಸರಿಯಾಗಿ ಬಾಯಿ ಬಂತು ಅಂದ್ರೆ 10 ನಿಮಿಷದಲ್ಲಿ ಇಡೀ ನಮ್ಮ ಜೀವನದಲ್ಲಿ ಕೆಡಕೆ ಆಗಬಾರದು ಅಂತ ಒಂದು ಪ್ರಾರ್ಥನಾ ಮಂತ್ರವೇ ಸಂಧ್ಯಾವಂದನೆ. ಸಂಧ್ಯಾವಂದನೆ ಏನೋ ಅಲ್ಲ, ಇಡೀ ನಮ್ಮ ಜೀವನದ ಸರ್ವೋ ರೀತಿಯ ಉದ್ಧಾರಕ್ಕೆ ರಾಜ ಮಾರ್ಗ ಅದು. ಯಾವ ಕಾಲಕ್ಕೂ ಬೆಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವತ್ತು ಹೇಳ್ತಾರೆ ಪ್ರೇಯರ್ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಇವತ್ತು ಹೇಳ್ತಾರೆ. ಆದ್ರೆ ಇವತ್ತು ನಮ್ಮ ಜನಕ್ಕೆ ಗೊತ್ತೇ ಇಲ್ಲ ಪ್ರೇಯರ್ ಯಾವ್ದು ಹೇಳ್ಕೊಳ್ಳಿದ್ದು, ಯಾವ್ದಾವ್ ಕಳಿಸ್ಕೋಬೇಕು. ಸಂಧ್ಯಾವಂದಕ್ಕಿಂತ ದೊಡ್ಡ ಪ್ರೇಯರ್ ಯಾವ್ದಿದೆ ಅದನ್ನು ಮಾಡಿ ಉಳಿದ ಜನರ ಆಮೇಲೆ ಮಾಡಿ. ಅದು ಬಿಟ್ಟು ಏನ್ ಮಾಡಿದ್ರು ಜನ ಒಪ್ಪೋದಿಲ್ಲ. ರಾಯರ ಸ್ತೋತ್ರ 8000 ಮಾಡಿ ಸಂಧ್ಯಾವನ್ನೇ ಮಾಡಿಲ್ಲ, ರಾಯರ ಅಟೆಂಡೆನ್ಸ್ ರಿಜಿಸ್ಟರ್ ಎನ್ರೋಲ್ಮೆಂಟೇ ಇಲ್ಲ ಅದಕ್ಕೆ. ಎಲ್ಲ ಕ್ಯಾನ್ಸಲ್ ಇದ್ದಾಗ ಲೆಕ್ಕ ಮಾಡೋದಿಲ್ಲ ಅವರು, ಅಕ್ಸೆಪ್ಟೇ ಮಾಡೋದಿಲ್ಲ ಅದನ್ನ. ಅವರು ಕೌಂಟ ಶಿಷ್ಯ ಅಂತ ಕೌಂಟೇ ಮಾಡೋದಿಲ್ಲ ಅವರು. ಯಾತಕ್ಕೆ ಅಂತ ಕೇಳಿದ್ರೆ, ಕುರಿಯಾದ ಅನ್ಯತ್ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ಏನು ಮಾಡಲಿ ಒಂದು ಬಿಂಡು ಸಂಧ್ಯಾ ವಂದನೆ ಮಾಡಲೇಬೇಕು. ಅದೆಲ್ಲ ಸೇರಿಸಿದ್ದಕ್ಕೆ ಮಹತ್ವ ಬಂತು. ಎಷ್ಟರ ಸೀರೆ ಹೇಳ್ತಾರೆ, ಸೀರೆಯನ್ನು ಸ್ಥಾಪಿತೆ ದೇವಿ ಚಂದನೇನ ವಿಲೇಪಿತೆ. ದುರ್ಗಾದೇವಿ ಸ್ತೋತ್ರ ಆಯ್ತು, ವಾಸನಾಥ್ ವಾಸುದೇವೋಸಿ ವಾಹಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಕೃಷ್ಣನ ಸ್ತೋತ್ರ ಆಯ್ತು. ಎಷ್ಟು ವಿಷಯ ಬರುತ್ತೆ ಅದರೊಳಗೆ. ಸಂಧ್ಯಾವಂದನೆ ಸಾಮಾನ್ಯ ಅಲ್ಲ ಈ ಮಧ್ಯೆ. ಅದನ್ನು ಮಾಡೋದಕ್ಕೆ ಎಷ್ಟು ನಿಷ್ಠೆಯಿಂದ ತೋರಿಸ್ತೇವೋ ಅಷ್ಟು ಒಳ್ಳೆಯದು. ಅದರಲ್ಲಿ ಮಂತ್ರ ಸೇರಿಸಿದ್ದಾರೆ, ಸ್ತೋತ್ರ ವಾರ್ತಾ ವಿಷಣ್ಣಾಹ ಶಿಥಿಲಾಶ್ಚ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ ಸಂಸ್ಕೃತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾಹ ಸುಖಿನೋ ಭವಂತಿ. ಇದು ಭೀಷ್ಮ ಸ್ತವರಾಜದ ಮಾತಿದು. ಬಂತು ಕೃಷ್ಣರ ಸ್ಮರಣೆ ಮಾಡಿದರೆ, ಆತನ ಸ್ತೋತ್ರ ಮಾಡಿದರೆ ಎಷ್ಟು ಜನ ಉದ್ಧಾರವಾಗ್ತಾರೆ ಗೊತ್ತೇನು. ಆರ್ತಾಹ ವಿಷಣ್ಣಾಹ ಶಿಥಿಲಾಹ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ. ಮಹಾಭಯ ಭಯಂಕರ ರೋಗಗಳು ಅದರಲ್ಲಿರೋರು, ಆರ್ತರು ದುಃಖಿಗಳು, ಶಿಥಿಲಾಹ ಬಹಳ ಹಣ್ಣನ್ನು ಮುದುಕರಾದವರು, ಭೀತಾಹ ಭಯಗೊಂಡವರು, ವಿಷಣ್ಣಾಹ ಚಿಂತೆಗೊಳಗಾದವರು, ಅವರೆಲ್ಲ ಕೂಡ ಸಂಸ್ಮೃತ್ಯ ನಾರಾಯಣ ಶಬ್ದ ಮಾತ್ರಂ. ನಾರಾಯಣ ಅಂತ ಹೆಸರು ಹೇಳ್ತಿರ್ಲಿಕ್ಕೇನೆ, ವಿಮುಕ್ತ ದುಃಖಾಹ ಸುಖಿನೋ ಭವಂತಿ. ಎಲ್ಲ ದುಃಖವನ್ನು ಕಳ್ಕೊಂಡು ಬಿಟ್ಟು ಸುಖಿಯಾಗಿದ್ದು ಬಿಡ್ತಾರೆ. ನಾರಾಯಣ ಒಂದು ಶಬ್ದ ಅಂತಿರ್ಲಿಕ್ಕೇನೆ ಎಲ್ಲ ದುಃಖ ಹೋಗುತ್ತೆ. ನಾರಾಯಣ ಅನ್ನೋದೇ ದುಃಖ ಅಂದ್ರೆ ಫಲಿತ ಆಗುತ್ತೆ ಅಷ್ಟೇ. ನಾರಾಯಣ ಅನ್ನೋದೇ ದುಃಖ, ದೇವರು ಅಂತ ಹೇಳೋದೇ ದುಃಖ ಅಂತ ಹೇಳಿದ್ರೆ ಅವನ ದುಃಖನೇ ಪರ್ಮನೆಂಟ್, ಬಿನ್ನೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ದಿವ್ಯವಾದ ಸ್ತೋತ್ರವನ್ನು ಮಾಡ್ತಾರೆ. ಇದನ್ನು ಹೇಳೋದಕ್ಕೆ ಹರಿಕಥಾಮೃತ ಸಾರದೊಳಗೆ ಘನ ಮಹಿಮ ಗಾಂಗೇಯ ಅನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೋಕಸ ರೊಣನೆ ಚಲಿಸುವ ಮನೆ ಮನೆಗಳಲ್ಲಿ ಇದನ್ನು ರೆಫರ್ ಮಾಡ್ತಾರೆ. ಘನ ಮಹಿಮ ಗಾಂಗೇಯ ಅನುತ, ಗಾಂಗೇಯ ಆದ್ರೆ ಭೀಷ್ಮ ಅಂತ ಗಂಗಾಪುತ್ರ, ಅವರು ಮಾಡಿದ ಗಾಯನವ ಕೇಳುತ್ತ ಭೀಷ್ಮ ಸ್ತವರಾಜವನ್ನು ಕೇಳುತ್ತಾ ಗಗನಚರ ವಾಹನ ದಿವೋಕಸ ರೊಣನೆ ಚಲಿಸುವ ಮನೆ ಮನೆಗಳಲ್ಲಿ ಆ ಭೀಷ್ಮ ಸ್ತವರಾಜ ಸ್ತೋತ್ರಗಳನ್ನು ಹೇಳ್ತಾ ಇದ್ರೆ ಕೃಷ್ಣ ತನ್ನ ಭಕ್ತರಾದ ದೇವತೆಗಳ ಸಮೇತ ಗೃಹ ಪ್ರವೇಶ ಮಾಡಿಬಿಟ್ಟಿರ್ತಾನಂತೆ. ಒಳ್ಳೆಯ ಕಲ್ಯಾಣ ಮಾಡಲಿಕ್ಕೆ ಬರ್ತಾನಂತೆ. ಸಾಮಾನ್ಯರಲ್ಲ ಕೃಷ್ಣ ಯಾರು ಹೊಗಳಿರೋದಿಲ್ಲ, ಯಾರು ಹೊಗಳಿ ಬಿಡ್ತಾರೆ, ಖುಷಿಯೋ ಖುಷಿಯವನಿ ಅಂತೂ ನನಗೂ ಹೊಗಳನ್ನು ಸಿಕ್ಕ ಅಂತ ಆನಂದ ಆಗಿಬಿಡುತ್ತೆ. ಕೃಷ್ಣ ಅಂಥವನಲ್ಲ, ಶ್ರುತಿ ತತಿಗಳಿಗೆ ಗೋಚರಿಸದ ಅಪ್ರತಿಹತ, ಎಂತ ಮಹಾಲಕ್ಷ್ಮಿಗೆ ಕೊಂಡಾಡಲಿಕ್ಕಾಗೋದಿಲ್ಲ ಅಂಥ ದೊಡ್ಡವರು. ಅಪ್ರತಿಹತ ಮಹೇಶ್ವರಿಯಾದ್ಯಖಿಲ ಸದ್ಗುಣ ಗಣಾಂಭೋಧಿ, ಸದ್ಗುಣಗಣಗಳ ಮಹಾಸಾಗರ ಕೃಷ್ಣ. ಮಹಾಲಕ್ಷ್ಮೀ ದೇವಿ ಸತತ ಸ್ತೋತ್ರ ಮಾಡ್ತಾರೆ, ವೇದ ಮಂತ್ರಗಳನ್ನು ಸ್ತೋತ್ರ ಮಾಡ್ತಾರೆ. ಅಂತ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಕೇಳತಕ್ಕಂಥ ಪರಮಾತ್ಮ ಭೀಷ್ಮರಂಥವರ ಸ್ತೋತ್ರವನ್ನು ಕೇಳಿದ ಅಂತ ಹೇಳಿದ್ರೆ ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಅನ್ನೋದು ನಿದರ್ಶನ ಆಗುವಂತ. ಹರಿಕಥಾಮೃತ ಸಾರದಲ್ಲಿ ಕೊಂಡಾಡ್ತಾರೆ ಎಂಬುದು ರೆಫರ್ ಮಾಡ್ತಾರೆ ಅಂತ ಬಹಳ ಇಂಪಾರ್ಟೆಂಟ್. ಅದು ಘನಮಹಿಮ ಗಾಂಗೇಯ ಅನುತ ಅಂತ ಭೀಷ್ಮ ಎಲ್ಲ ಹೊಗಳ್ತಾ ಇದ್ದಾರಂತೆ. ಕೃಷ್ಣ ಸ್ತೋತ್ರವನ್ನೆಲ್ಲ ಕೇಳ್ತಾ ಇದ್ದಾನೆ. ಆ ಹೇಳ್ತಾನೆ ನೋಡಿರ, ಒಂದ್ ಕಡೆಗೆ ಕೃಷ್ಣ ಧರ್ಮರಾಜರ ಉದ್ಧಾರ ಮಾಡಕ್ ಹೋಗ್ತಾ, ಇನ್ನೊಂದ್ ಕಡೆ ಭೀಷ್ಮರ ಉದ್ಧಾರಕ್ಕೆ ಹೋಗ್ತಾ ಇದ್ದಾನೆ. ಭೀಷ್ಮರ ಉದ್ಧಾರಕ್ಕೆ ಹೋಗ್ತಾ ಇದ್ದಾನೆ, ಅವರಿಗೆ ದರ್ಶನ ಕೊಡಲಿಕ್ಕೆ ಹೊರಟಿದ್ದಾನೆ. ಭೀಷ್ಮರು ಬದುಕಿದ್ದೆ ಸಾರ್ಥಕವಾಯಿತು. ಅವತ್ತೇನಾದ್ರೂ ದೇಹ ಬಿಟ್ಟುಬಿಟ್ಟಿದ್ರೆ ಕೃಷ್ಣ ಇಲ್ಲಿ ಬಂದಾಗ ನೋಡ ಯೋಗ ಬರ್ತಿತ್ತ ಅವರಿಗೆ. ಅದಕ್ಕೆ ಅವರು ಬದುಕಿದ್ದು ಬರೀ ಉತ್ತರಾಯಣ ಬರಲಿ ಅಂತ ಅಲ್ಲ, ಕೃಷ್ಣನ್ ನೋಡ ಭಾಗ್ಯ ಬರಲಿ ಅಂತ ಕಾದರು. ಅವರು ಮಾಡಿದ ತಪಸ್ಸಿಗೆ ಕೃಷ್ಣ ತಾನ ಇದ್ದಲ್ಲಿಗೆ ಬರ್ತಾನೆ. ಭೀಷ್ಮರು ಎದ್ದು ಕೂಡ ಸ್ಥಿತಿಯಲ್ಲ ಇದ್ದ ಓಡಾಡಕ್ಕೆ ಬರುತ್ತೆ ಪಾಪ ಅವರಿಗೆ. ಅದಕ್ಕೇನೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಮಲಿಕೊಂಡು ಹೇಳ್ತಿದ್ದಾರೆ ಅಷ್ಟೇ ಪಾಪ ಅವರು. ಕುತ್ಕೊಂಡು ಕೃಷ್ಣ ಕುತ್ಕೊಂಡು ಪಕ್ಕದಲ್ಲಿ ಕೇಳ್ತಾನಂತ, ಇದು ಆಶ್ಚರ್ಯ. ಭೀಷ್ಮರು ಮಲಗಿ ಹೇಳ್ತಾರೆ, ಕೃಷ್ಣ ಕುತ್ಕೊಂಡು ಕೇಳ್ತಾನಂತ. ದಾಸರಾಯ ಅದೇ ಚಿತ್ರ ಅದು, ಘನಮಹಿಮ ಗಾಂಗೇಯ ಅನುತ ಅಂತ ಹೇಳಿದ್ರು ಕಂಟಿನ್ಯೂ ಮಾಡ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಭೀಷ್ಮರ ಕಥೆ ಕೃಷ್ಣ ಎಷ್ಟು ಅನುಗ್ರಹ ಮಾಡ್ತಾನೆ ಭಕ್ತರಿಗೆ ಅಂತ ಹೇಳೋದಕ್ಕೆ ಸಾಕ್ಷಿ. ಆ ಸಮಯಕ್ಕೆ ಧರ್ಮರಾಜ ಬಾಯಿಗ ಬರ್ತಾ ಇಲ್ಲ ಧರ್ಮರಾಜ. ಆಗ ಕೃಷ್ಣ ಹೇಳುತ್ತಾರೆ, ಭೀಷ್ಮರೇ ನಮ್ಮ ಧರ್ಮರಾಜನಿಗೆ ಭಾರಿ ಸಂಶಯ ಬಂದುಬಿಟ್ಟಿದೆ, ಭಾರಿ ದುಃಖ ಪಡ್ತಾ ಇದ್ದಾನೆ. ನಿಮ್ಮನ್ನೆಲ್ಲ ಕೊಂದಿದ್ದು ಭಾರಿ ತಪ್ಪು ತಪ್ಪು ಅಂತ ಭಾರಿ ಸಂಕಟ ಪಡ್ತಾ ಇದ್ದಾನೆ. ಅದಕ್ಕೆ ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದಾನೆ. ಅದಕ್ಕೆ ಉತ್ತರ ಕೊಡೋದು ತಾನು ಮಾತಾಡ್ತಾರೆ ಕೃಷ್ಣ, ಧರ್ಮರಾಜ ಪದ ತಾನೇ ಮಾತಾಡ. ನಮ್ಮ ಹುಡುಗನ ಕ್ಷಮಿಸಿಬಿಡಿ ಸಾರ ಅಂತ ಅಪ್ಪ ಕೇಳ್ತಾನಲ್ಲ, ಆತ ಪಾಪ ಕಲ್ಲೋಡ್ದಾಗ ಚಲೋ ಕೇಳುವಾರ ಅಪ್ಪ. ಅವನು ಸುಮ್ಮನೆ ತಾಯಿಗೆ ಅಕೌಂಟ್ ಹೋಗಿ ಬೈಕಂತ ಆತನಿದ್ದಿರ್ತಾರೆ ಪಾಪ ಎಷ್ಟೋ ಸಲ. ಧರ್ಮರಾಜನ ದಯವಿಟ್ಟು ಉತ್ತರ ಕೊಡಬೇಕು ನೀವು, ಬಹಳ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ಭೀಷ್ಮರಂದ್ರಂತೆ, ಧರ್ಮರಾಜ ಅಲ್ಲೇ ಇರಲಿ ಕೃಷ್ಣ, ಭೀಷ್ಮರು ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಅದು. ಭೀಷ್ಮರು ಏನ್ ಉತ್ತರ ಕೊಡ್ತಾರೆ? ಧರ್ಮರಾಜನ ಅಲ್ಲೇ ಇದ್ದಾನೆ, ಭೀಷ್ಮಕೃಷ್ಣರ ಮಧ್ಯೆ ಸಂಭಾಷಣೆ ನಡೀತಾ ಇದೆ. ಎಂಥವರು ಭೀಷ್ಮರು, ಹಣ್ಣನ್ನು ಮುದುಕರು ಪಾಪ, 800 ವರ್ಷದವರು. ಜೊತೆಗೆ ಅಲ್ಲಿ ಬಿದ್ದೆ ಎಷ್ಟು ತಿಂಗಳಗಟ್ಟಲೆ ಆಗಿದೆ, ಬಿದ್ದಾಗ್ಲೇನು ತಿಂಗಳಗಟ್ಟಲೆ ಭಾರಿ ದುಃಖದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಕೃಷ್ಣ ನಾನು ಹೇಳಬೇಕಾ, ಧರ್ಮರಾಜನ್ ನಾನು ಹೇಳಬೇಕಾ, ನನ್ನ ಅವಸ್ಥೆ ನೋಡಿದ್ರೆ ಹೇಗಿದ್ದೀರಿ ಅಂತ ಹೇಳ್ತಾರೆ. ನಾನು ಹೇಗಿದ್ದ ನೋಡಿದೆಯಲ್ಲ, ನನಗೆ ಈ ಬಾಣಗಳ ನೋವಿನಿಂದ ಮೈಯಲ್ ರಕ್ತ, ಒಂಚೂರು ರಕ್ತ ಇಲ್ಲ ಪಾಪ ಅವರ ದೇಹದೊಳಗೆ. ಇಚ್ಛೆ ವರ ಇತ್ತು ಬದುಕಿದ್ದಾರೆ ಅಷ್ಟೇ, ಇಚ್ಛಾಮೃತ ವರ ಇದ್ದು ಬದುಕಿದ್ದಾರೆ. ಒಂದು ಹನಿ ರಕ್ತ ಇಲ್ಲ, ಬಾಣದ ವೇದನೆ ನನಗೆ ಕಾಣ್ತಾ ಇದೆ. ಅದರಿಂದಾಗಿ ನನಗೆ ಎಚ್ಚರ ಮತ್ತೆ ಪ್ರಜ್ಞೆ ತಪ್ಪೋದು, ಎಚ್ಚರ ಬರುತ್ತೆ ಪ್ರಜ್ಞೆ ಹೋಗುತ್ತೆ. ಈ ಸ್ಥಿತಿಯಲ್ಲಿ ಇದ್ದೇನೆ, ನೆಟ್ಟೆ ಮಾತಾಡೋದು ನನಗೆ ಬರೋದಿಲ್ಲ, ನಾನೇನು ಉಪದೇಶ ಮಾಡ್ತೀನಿ ಅಂತ ಹೇಳಿದೆ. ನಾನೇನು ಉಪದೇಶ ಮಾಡ್ತೇನೆ? ಒಂದ್ ಕಡೆ ಹಸಿವಿದೆ, ಒಂದ್ ಕಡೆ ಬಾಯಾರಿಕೆ ಇದೆ, ಏನು ತಿನ್ನಾಗಿಲ್ಲ, ಕುಡಿಯಾಗಿಲ್ಲ, ವ್ರತ ಮಾಡಿದ್ದಾರೆ, ಏನು ತಗೊಳ್ಳೋದು ಸಾಧ್ಯ ಇಲ್ಲ. ನಾನು ಲೋಕದ ವ್ಯವಹಾರ ಮುಗಿಸ್ಬಿಟ್ಟಿದ್ದಾರೆ. ಹೀಗಿದ್ದಾರೆ ಈ ಸ್ಥಿತಿಯಲ್ಲಿ ಹೇಳೋದಕ್ಕೆ ಬರುತ್ತ ನನಗೆ ಏನು ಸಾಧ್ಯ ಇಲ್ಲ, ಕೃಷ್ಣ ದಯವಿಟ್ಟು ನನಗೆ ಕ್ಷಮಿಸಿಬಿಡು, ತಾನು ಹೇಳಕ್ಕೆ ಎಲ್ಲಾಗತ್ತೆ ಅಂತ ಹೇಳಿದರೆ ಆ ಕೃಷ್ಣ ಹೇಳುತ್ತಾರೆ, ಭೀಷ್ಮರೇ ನೀನು ಯೋಚನೆ ಮಾಡಬೇಡಿ, ನಿಮಗೇನು ಬೇಕಾಗಿದೆ ಈಗ, ನಿಮಗೆ ಭಾರಿ ದ್ವೇದನೆ ಆಗಿದೆ ಶರೀರದಲ್ಲಿ, ಹೌದಲ್ಲೋ, ರಕ್ತ ಹೋಗ್ಬಿಟ್ಟು ತುಂಬಾ ದುಃಖ ಪಡ್ತಿದ್ದೀರಿ, ಹೌದಲ್ಲೋ, ನನಗೆ ವರ ಕೊಡ್ತೇನೆ, ಎಲ್ಲ ಸರಿಯಾಗಿಬಿಡಿ ಅಂತ ಹೇಳಿದ್ರು. ಒಂದೇ ಸತ್ತಿಗೆ ಎಲ್ಲ ಸರಿ ಹೋಗ್ಬಿಡಿ, ನೋವು ಇಲ್ಲ, ದುಃಖ ಇಲ್ಲ, ಯೋಚನೆ ಇಲ್ಲ, ಏನೂ ಇಲ್ಲ, ಆಯ್ತಾ ಅಂತ ಕೇಳಿದ್ರೆ ಭೀಷ್ಮರಿಗೆ ಆಶ್ಚರ್ಯ. ಒಂದು ಕ್ಷಣ ಭೀಷ್ಮ ನಾರ್ಮಲ್ ಏನಿಲ್ಲ, ಭೀಷ್ಮರಿಗೆ ವ್ಯಥನೆ ಇಲ್ಲ. ಭೀಷ್ಮರೇ ಸುಧಾರಿಸ್ಕೋತೀರಿ, ನಾಳೆ ಬೆಳಿಗ್ಗೆ ಬತ್ತಿ ಬರ್ತೀನಿ ಕಷ್ಟ ಹೊರಟುಬಿಟ್ಟಂತೆ. ಇಷ್ಟೊಂದು ಸಾಯಂಕಾಲ ಆಯ್ತಂತ, ಇಡೀ ಇದು ಸಾಯಂಕಾಲ ಆಯ್ತಂತ ಆಗ್ಲೇ ಗೊತ್ತು, ಗೊತ್ತಾಗಿದೆ ನಾಳೆ ದಿವಸ ಬರ್ತೀವಿ ಬೆಳಿಗ್ಗೆ, ತಯಾರಾಗಿರಿ ಹೇಳೋದಕ್ಕೋಸ್ಕರ ಅಂತೇಳಿ ಬನ್ನಿ ಹೋಗೋಣ ಅಂತ ಹೊರಟೋಗಿ ಬಿಟ್ರಂತೆ. ದಾರಿಯಲ್ಲಿ ಹೋಗ್ತಾ ಕೃಷ್ಣ ಪಾಂಡವ ಸಮೇತ ಹೋಗ್ತಿದ್ದಾನೆ, ಅಲ್ಲಿ ನದಿ ಬಂತಲ್ಲ, ಎರಡು ಸಂಧಾನ ಮಾಡಿ ಹೊರಟ್ರಂತೆ. ಬಹಳ ಇಂಟ್ರೆಸ್ಟಿಂಗ್ ಅದು. ಒಂದು ಮಹಾಭಾರತ ಹೇಳ್ತದೆ ಸಾಯಂಕಾಲದ ಸಮಯ ಅನಾಯ ಒಂದು ನಿಯಮ ಇದೆ, ಬೆಳಗಿನ ಸಂಧಾನೆ ಮನೆಯಲ್ಲೇ ಮಾಡಬೇಕಂತೆ, ಸಾಯಂಕಾಲ ಸಂಧಾನೆ ಬಹಿರ್ಜಲೆ, ಆದಷ್ಟು ಹೊರಗೆ ಮಾಡೋದು ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಹೊರಗಿನ ತೀರದ್ರೆ ವಾಕಿಂಗ್ ಆಯ್ತಾರೆ, ಎರಡು ಸಿಂಪಲ್ ಕಾಮನ್ ಸೆನ್ಸ್ ಅದು. ಹೊರಗೆ ನದಿಗೆ ತೀರಕ್ಕೋ ಕೆರೆಗೆ ಹೋಗಿ ಸ್ನಾನ ಸಂಧಾನೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಈವ್ನಿಂಗ್ ವಾಕ್ ಆಯ್ತು, ಫಸ್ಟ್ ಕ್ಲಾಸ್ ಆಗಿ ದೇವರದ್ದು ದೇಹ ಧ್ಯಾನ ಆಯ್ತು. ಅದನ್ನು ನಾಯಿ ಹೇಳ್ಕೊಂಡು ಹೋಗೋದಕ್ಕಿಂತ ಎಷ್ಟು ಪಾಲಿ ಆಸೆ ಆಗುತ್ತೆ, ಕೋಟ್ಯಂತರ ಪಾಲಿ ಆಸೆ ಆಗಲಿಲ್ಲ. ಬಹಳ ಸುಲಭವಾದವದು ಅಂದ್ರೆ ವಾಕಿಂಗ್ ಕಾನ್ಸೆಪ್ಟ್ ನಮ್ಮಲ್ಲಿ ತಂದು ಬಿಟ್ಟಿದ್ದಾರೆ. ಸಂಧಾವನ್ನೆಲ್ಲೇ ವಾಕಿಂಗ್ ಆಗಬೇಕು ಆ ರೀತಿ ಮಾಡಿಬಿಟ್ಟಿದ್ದಾರೆ. ಸಂಧಾವನ್ನೆಯಲ್ಲಿ ನಮ್ಮ ನಿತ್ಯ ಜೀವನ ಎಲ್ಲಾ ಕೆಲಸಗಳಾಗೋಗ್ಬೇಕು. ಇದನ್ನೇ ನಮ್ಮ ಶಾಸ್ತ್ರ ಎಷ್ಟು ವೆಲ್ ಪ್ಲಾನ್ಡ್ ಇದೆ ಯೋಚನೆ ಮಾಡಬೇಕು. ಯಾವುದಕ್ಕೂ ಒಂದು ಗುರಿ ಇದೆ, ಪರ್ಪಸ್ ಇದೆ ಅವರಿಗೆ. ಸುಮ್ಸುನೆ ಹೋಗೋದು, ಕ್ಯಾಶುವಲಿ ಹೋಗೋದು, ಸುಮ್ಸುನೆ ಹೋಗೋದು ವಾಕಿಂಗ್ ಅಂತ ಕರೆಯೋದಿಲ್ಲ. ಯಾವ್ದು ಪರ್ಪಸ್ ಇದ್ದಾಗ ಫಾಸ್ಟ್ ಆಗಿ ಹೋಗ್ತಾರೆ, ಸುಮ್ಮನೆ ಹೋಗಿ ಡೆಲ್ಲ ಹೋಗ್ತಿರ್ತಾರೆ. ಕೆಲಸ ಇಲ್ಲದೆ ಹೋಗ್ಬಿಟ್ಟು ಹೋಗೋ ರೀತಿನೇ ಬೇರೆ ನೋಡಿ, ಕೆಲಸ ಇಲ್ಲಾಂತ ಕಾಣುತ್ತೆ ನೋಡಿದ್ರೆ ಅಂದ್ಬಿಡ್ತಾರೆ, ಏನು ಕೆಲಸ ಇಲ್ಲಾಂತ ಕಾಣುತ್ತೆ ಅಂತೇಳಿ. ಸೊ ಹೋಗ್ತೀವಿ, ಏನೋ ಗುರಿ ಇದೆ ಅವರಿಗೆ. ಬಸ್ ಹೋಗ್ಬೇಕಾದ್ರೆ ಇದಕ್ಕೆ ಹೋಗೋದು, ಏನು ತರ್ತಾರೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ರ ರೀತಿನೇ ಬೇರೆ ಇರುತ್ತೆ. ಸಂಧಾನೆ ಮಾಡಬೇಕು ಅಂತ ಹೋಗ್ತಾರಲ್ಲ, ಅದ್ರ ಬ್ರಿಸ್ಕ್ ವಾಕಿಂಗ್ ಆಗೋದ್ರಿಂದ ಅದು ಹೆಲ್ತ್ ಒಳ್ಳೇದು. ಅದೊಂದು ಇಲ್ಲೂ ಎಷ್ಟು ದಿವಸ 1000 ಕಿಲೋಮೀಟರ್ ಹೋಗಿ ಅಥವಾ 1000 ಕಿಲೋಮೀಟರ್ ಹೋಗೋ ಪ್ರಯೋಜನ ಇಲ್ಲ. ಫಾಸ್ಟ್ ಆಗಿ 1 ಕಿಲೋಮೀಟರ್ ಹೋಗಿ ಒಳ್ಳೆ ಎಕ್ಸರ್ಸೈಸ್ ಆಗಿರುತ್ತೆ. ಆ ರೀತಿ ಹೋಗ್ಬೇಕು, ದೇವ್ರ ಧ್ಯಾನ ಮಾಡ್ತೇನೆ, ಮಂತ್ರ ಹೇಳ್ತೇನೆ, ಸೂರ್ಯ ಹೊರಗೆ ಕಾಣ್ತಿರ್ತಾನಲ್ಲ ಅರ್ಘ್ಯ ಕೊಡ್ತೇನೆ, ಎಷ್ಟು ಉಲ್ಲಾಸ ಇರುತ್ತೆ ಅವನಿಗೆ. ಕೊಟ್ಟು ಮನೆಗೆ ಬರ್ತಾನಲ್ಲ, ಫ್ರೆಶ್ ಆಗಿ ಬರ್ತಾನೆ ಮನೆಗೆ. ಇದು ಕೃಷ್ಣ ಅಲ್ಲಿ ತೋರಿಸ್ತಾರೆ, ಎಲ್ಲ ಸಂಧ್ಯಾ ವಂದನೆಯನ್ನು ಮಾಡಿ ಮುಂದೆ ಹೊರಟ್ರಂತೆ. ಇದೆಲ್ಲ ಅದು ಓಘವತಿ ಅಂತ ನದಿ ಹೆಸರು, ಬಂದ ನದಿ ಹೆಸರು ಓಘವತಿ ಅಂತ ಕರೆದಿದ್ದಾರೆ. ಅಂದ್ರೆ ಓಘ ಅಂದ್ರೆ ಪ್ರವಾಹ, ಬಾಯಿ ಫಾಸ್ಟ್ ಆಗಿ ಹರಿತಕ್ಕಂಥ ನದಿ ಅಂತ. ಅದರಲ್ಲಿ ಆನ್ಯಕವನ್ನು ಮುಗಿಸಿ ಮನೆಗೆ ಹೋಗ್ತಾರೆ. ಮುಂದೇನಾಗುತ್ತೆ, ಮರು ದಿವಸ ಬೆಳಿಗ್ಗೆ ಏನಾಗುತ್ತೆ, ಹೇಗೆ ಬರ್ತಾರೆ, ಕೃಷ್ಣ ಹೇಗೆ ಮಾತಾಡಿಸ್ತಾರೆ, ಒಂದಕ್ಕಿಂತ ಒಂದು ರೋಮಾಂಚಕವಾದಂತಹ ಸಂಗತಿಗಳು ಏನೇನು ನಡೆಯುತ್ತೆ ಎಂಬುದನ್ನು ನಾಳೆ ಸಕಾಲಕ್ಕೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವಧಾಮ್ನಾ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಶರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ಬಿಹುಮಾಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ಮಹಾಭಾರತದಲ್ಲಿ ಯುದ್ಧದ ನಂತರ ಧರ್ಮರಾಜ ಬಹಳಷ್ಟು ಗೊಂದಲಕ್ಕೊಳಗಾದ, ತಾನು ಮಾಡಿದ್ದು ತಪ್ಪು ಅಂತಕ್ಕಂತಹ ಭಾವನೆಯನ್ನ ಹೊಂದಿದ. ಬಂಧು ಬಾಂಧವರ ಸಂಹಾರ ಒಂದು ಕಡೆಗೆ, ಅಸಂಖ್ಯರಾಗಿರತಕ್ಕಂಥ ಪ್ರಾಣಿಗಳು ಮನುಷ್ಯರು ಅವರೆಲ್ಲರ ಸಂಹಾರವಾಗಿದೆ, ಇದಕ್ಕೆಲ್ಲ ತಾನೇ ಹೊಣೆ ಅಂತಕ್ಕಂಥ ಪಾಪ ಪ್ರಜ್ಞೆ ಆತನನ್ನ ಕಾಡ್ತಾ ಇದೆ. ಅಂದರೆ ಸರಿ ಮಾಡಿಯೂ ಸಹ ತಾನು ಎಲ್ಲಿ ತಪ್ಪು ಮಾಡಿದನು ಅಂತಕ್ಕಂಥ ವಿಚಿತ್ರವಾದ ಸ್ವಭಾವ ಆತನನ್ನು ಕಾಡ್ತಾ ಇದೆ. ಎಲ್ಲಿ ತನಗೆ ಅನ್ಯಾಯವಾಗುತ್ತೋ, ಎಲ್ಲಿ ಪಾಪ ಬರುತ್ತೋ ಅಂತಕ್ಕಂಥ ಯೋಚನೆ ಎಲ್ಲಿದ್ದಾನೆ. ಸಾಮಾನ್ಯವಾಗಿ ಯಮನಿಗೆ ಪಾಪಿಗಳು ಹೆದರ್ತಾರೆ, ಯಮ ಏನ್ ಮಾಡಿಬಿಡ್ತಾನೋ ಅಂತ ಭಯ. ಧರ್ಮರಾಜ ಸ್ವತಃ ಯಮ, ಇದು ಬಹಳ ಆಶ್ಚರ್ಯ, ಗಮನಿಸಬೇಕು ನಾವು. ಯಮನ ಅವತಾರವೇ ಧರ್ಮರಾಜ, ಆತನಿಗೆ ಭಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪಾಪ ಪುಣ್ಯದ ಭೀತಿ ಅನ್ನೋದನ್ನ ನಾವು, ಯದ್ಭೀಷಾ ಉದಯಿತಿ ಸೂರ್ಯ, ಲಕ್ಷ್ಮೀನಾರಾಯಣರು ರುಜುಗಳ ಹೊರತು ಉಳಿದವರಿಗೆಲ್ಲ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅಂತಕ್ಕಂಥ ಎಚ್ಚರ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ಎಚ್ಚರ, ಇನ್ನೂ ಹುಷಾರಾಗಬೇಕಾಗುತ್ತೆ. ಸ್ವತಃ ಯಮದೇವರಿಗೇನೆ ಇವತ್ತಿನ ದಿವಸ ಅವರ ಅವತಾರವಾದ ಧರ್ಮರಾಜನಿಗೆ ಇಂಥ ಒಂದು ಯೋಚನೆ ಕಾಡಬೇಕಾದ್ರೆ, ಬೇರೆಯವರು ಹಿಂಸೆ ಮಾಡಿದಾಗ ಎಷ್ಟು ದುಃಖ ಆಗುವ ಯೋಚನೆ ಮಾಡಬಹುದು. ಈ ಮಾತನ್ನು ನಾವು ಕಠೋಪನಿಷತ್ತಿಗೆ ಹೋದರೆ ಅಲ್ಲೂ ಇಂಥ ಮಾತು ಬರುತ್ತೆ. ನಚಿಕೇತ ಬಂದಿದ್ದಾನೆ, ಮನೆ ಮುಂದೆ ಕೂತಿದ್ದಾನೆ, 3 ದಿವಸ ಕೂತ್ಕೊಂಡ ನಚಿಕೇತ. ಯಮದೇವರು ಬಂದರು, ನಚಿಕೇತ ನೋಡಿದ್ರು, ಶ್ಯಾಮಲಾದೇವಿ ಹೇಳಿದ್ರಂತೆ, ಏನಿದು ಹೀಗೆ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರಂತೆ. ಹೀಗೆ ಮಾಡಿದ್ರೆ ಹೇಗೆ, ಒಬ್ಬ ಬ್ರಾಹ್ಮಣ ಬಂದು ಕೂತಿದ್ದಾನೆ, 3 ದಿವಸವಾಗಿದೆ, ಅನ್ನೋದಕ ಕೊಡಲಿಲ್ಲ ಅವನಿಗೆ, ಆತಿಥ್ಯವನ್ನು ಮಾಡಲಿಲ್ಲ ಅಂತ ಕೇಳಿದ್ರಂತೆ. ಯಾರು ಆತಿಥ್ಯವನ್ನು ಮಾಡೋದಿಲ್ಲ, ವೈಶ್ವಾನರಹ ಅತಿಥಿ ಬ್ರಾಹ್ಮಣೋ ಗೃಹಿ, ಒಬ್ಬ ಬ್ರಾಹ್ಮಣ ಹಸಿದವನೇನಾದರೂ ಮನೆಗೆ ಬಂದು ಅವನು ಉಪವಾಸ ಹೋದ ಅಂತ ಕೇಳಿದರೆ ಮನೆಗೆ ಬೆಂಕಿ ಹತ್ತಿದಾಗ ಆಗತ್ತೆ ಅಂತ ಹೇಳಿದ್ದಾರೆ. ಮನೆ ಅವನ ನೋವು ಮನೆ ಸುಟ್ಟು ಬಿಡುತ್ತಂತೆ. ಇದನ್ನು ಅರ್ಥ ಮಾಡ್ಕೋಬೇಕು, ಅವನ ನೋವು ಮನೆಯನ್ನೇ ಸುಟ್ಟು ಬಿಡುತ್ತೆ, ಅಷ್ಟು ಭಯಂಕರವಾದಂತಹ ಪಾಪ ಅದು. ಅದನ್ನ ಅರ್ಥ ಮಾಡಿ ಬಂದವರು ಏನಾದರೂ ಕೂಡ ಅಭ್ಯಾಸ ಇರತಕ್ಕೆ ಅಂದ್ರೆ ಅವನು ಬೈಕೊಂಡು ಹೋಗೋಕಾಗಬಾರ್ದು. ಅವನಿಗೇನು ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಕೊನೆ ನೀರಾದರೂ ಕೊಡಿ ಕೊನೆ ಪಕ್ಷ. ತೃಣಾನಿ ಭೂಮಿ ಋತಕಂ ವಾಕ್ಯತೃಪ್ತಿ ಚ ಸುನೃತ ಏತಾನ್ಯಪಿ ಸತಾಂಗೇಹಿ ನೋಚ್ಚಿದ್ದಂತೆ ಕದಾಚನ. ಸಜ್ಜನರಾದ ಮನೆಯಲ್ಲಿ ಕೊನೆಯ ಪಕ್ಷ ಒಂದಿಷ್ಟು ನೀರು, ಕೂಡ್ಲಿಕ್ಕೊಂದಿಷ್ಟು ಜಾಗ, ಕೊನೆಯ ಪಕ್ಷ ಒಳ್ಳೆ ಮಾತು, ಇದ್ಯಾವುದೂ ಇಲ್ಲದಂತೆ ಆಗಬಾರದು ಅಂತ ಹೇಳುತ್ತಾರೆ. ಸ್ವತಃ ಯಮದೇವರು ಶ್ಯಾಮಲಾದೇವಿಗೆ ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲೂ ಸಹ ಎಲ್ಲಿ ಪಾಪ ಬಂತು ಅಂತಕ್ಕಂಥ ಭಾವನೆಯನ್ನು ತೋರಿಸ್ತಾರೆ. ಅದು ಮೂಲ ರೂಪ, ಇದು ಅವತಾರ ರೂಪ. ಇದು ಅವತಾರ ರೂಪದಲ್ಲಿ ತಾವು ಮಾಡಿದ್ದು ಎಷ್ಟು ತಪ್ಪು ಅಂತಕ್ಕಂಥ ಯೋಚನೆಯಿಂದ ಕೊರಗಿ 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 ಯಾರು ಹೇಳಿದರೂ ಕೇಳ್ತಾ ಇಲ್ಲ. ವಿಚಿತ್ರವಾದಂಥ ಸ್ವಭಾವ ಆತನು. ಅದಕ್ಕೆ ಧರ್ಮರಾಜ ಅನ್ನ ಹೆಸರು ಸಾರ್ಥಕವಾಯಿತು. ಧರ್ಮಭೀರು, ಯಾವ ಕಾಲಕ್ಕೂ ಸಹ ಧರ್ಮವಲ್ಲದೆ ಧರ್ಮದಲ್ಲಿ ಎಲ್ಲಿ ಚ್ಯುತಿ ಆಗುತ್ತೋ ಅಂತಕ್ಕಂಥ ಭಯ. ಮತ್ತೊಂದು ಕಡೆಗೆ ಪಾಪಭೀರು, ಎಲ್ಲಿ ಪಾಪ ಬಂದ್ಬಿಡುತ್ತೋ ಅಂತಕ್ಕಂಥ ಭಯ. ಈ ಪಾಪಭೀರು ಮೊದಲಾದ ಪದಗಳನ್ನು ಸರಿಯಾಗಿ ಯೋಚನೆ ಮಾಡಿದವರಿಗೆ ಜೀವನ ಎಷ್ಟು ಅಪೂರ್ವವಾದದ್ದು. ಅದಕ್ಕೇನೆ ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಅಂದರೆ ಕತ್ತಿಯ ಅಲಗಿನ ಮೇಲೆ ನಡೆದಾಗ ಲೆಕ್ಕ ಅಂತ ಹೇಳಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಾಗಿಲ್ಲ, ಬಹಳ ಹುಷಾರಾಗಿರಬೇಕು. ಜೋರ ಕಾಲಿಟ್ಟರೆ ಬಿಡುತ್ತೇವೆ ಅಂತ ಕಾಲಿಟ್ಟರೆ ಚುಚ್ಚಿಕೊಳ್ಳುತ್ತೆ, ಮೆಲ್ಲ ಕಾಲಿಟ್ಟರೆ ಪಲ್ಟಿ ಹೊಡಿತಾನೆ. ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಇದನ್ನು? ದೊಂಬರಾಟ ಅಂತ ಹೇಳ್ತಾರಲ್ಲ, ಒಂದು ಚಿಕ್ಕ ಕೋಲಿನ ಮೇಲೆ ಹೇಗೆ ನಡೀತಾನೆ ಅವನು ಬ್ಯಾಲೆನ್ಸ್ ಮಾಡಿಕೊಂಡು, ಆ ರೀತಿಯಲ್ಲಿ ಸಂಸಾರದಲ್ಲಿ ನಾವು ಎಚ್ಚರದಿಂದ ಬದುಕಬೇಕು ಅನ್ನೋದರ ಸಂದೇಶ ಅಂತ ಧರ್ಮರಾಜನಿಗೆ ಅಷ್ಟನ ಉಪದೇಶವನ್ನು ಮಾಡಿದರು, ಕೇಳಲಿಲ್ಲ. ಆಗ ಕೃಷ್ಣ ಹೇಳಿದ, ಅಲ್ಲಿ ಭೀಮಸೇನ ದೇವರು ಹೇಳಿದ ಮಾತು ಬರುತ್ತೆ, ಎಂಥ ಧರ್ಮರಾಜ ನೀನು, ಎಂಥ ಕೆಲಸ ಮಾಡಿದಿ ನೀನು, ಯುದ್ಧ ಎಲ್ಲ ಮುಗಿದು ಇನ್ನೇನು ಎಲ್ಲ ಕಷ್ಟ ಕಡಿತು ಜನಗಳಿಗೆ, ರಾಜನಾಗುವಂತ ಹೇಳಿದರೆ ಈಗ ರಾಜ್ಯ ಬೇಡ ಅಂತ ಹೇಳ್ತೀಯಲ್ಲ, ಇದು ಹೇಗಾಗಿದೆ ಅಂದರೆ ಭಾರಿ ನೀರು ಬೇಕು ಅಂತೇಳಿ ತುಂಬ ಆಳಕ್ಕೆ ಬಾವಿಯನ್ನು ತೋಡಿ ಮೈಯೆಲ್ಲ ಕೆಸರು ಮಾಡಿಕೊಂಡು ನೀರು ಬರೋ ಹೊತ್ತಿ ಮತ್ತೆ ಮುಚ್ಚಿದ್ರೆ ಹೇಗೋ ಹಾಕಿ ನೀರು ಬರೋದು ಎಲ್ಲ ಮತ್ತೆ ಕ್ಲೋಸ್ ಮಾಡ್ಕೊತಂಬಿಡೋದು ರೆಡಿ ಅಂತೆ. ಶ್ರಮಯೇವ ಹಿ ಕೇವಲ, ಮಾಡಿದ ಬರೀ ಆಯಾಸನ ಹೊತ್ತು ಯಾವ ಕೆಲಸಕ್ಕೂ ಬರಲಿಲ್ಲ. ಕಷ್ಟಪಟ್ಟು ಮರ ಹತ್ತಿ ಜೇನ್ ಸಿಗತ್ತೆ ಅಂತ ಕೈ ಹಾಕಿ ಸಿಗೋ ಹತ್ತಿ ಸರಿಯಾಗಿ ಬೇಡ ಬೇಡ ಅಂತ ತಿಳಿದು ಬಿಟ್ರೆ ಹತ್ಯೆ ಶ್ರಮ ಇತ್ಯಾದಿ ಎಷ್ಟಾಗುತ್ತೆ? ಈಗ ಇದೆಲ್ಲ ಯೋಚನೆ ಮಾಡಿದರೆ ಒಳ್ಳೆ ಫಲ ಕೊಡೋ ಕಾಲಕ್ಕೆ ಮಾಡ್ತೀಯಲ್ಲ, ಶತ್ರುಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಪಡೆಯತಕ್ಕಂಥ ಒಳ್ಳೆ ಅಪೂರ್ವವಾದ ಅವಕಾಶ ಇದೆ. ಇಂಥ ಅವಕಾಶಕ್ಕೋಸ್ಕರ ಜನಗಳು ಕಾಯ್ತಾ ಇರ್ತಾರೆ. ಇಂಥ ಅವಕಾಶವನ್ನು ಯಾಕೆ ಕಳ್ಕೊಳ್ತಾ ಇದ್ದಿ ಮೊದಲಾದ ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಅಪೂರ್ವವಾದದ್ದು. ಧರ್ಮರಾಜ, ನಿನ್ನ ಬೈದು ಉಪಯೋಗ ಇಲ್ಲ ಅಂತ, ನಿನ್ನ ಬೈದು ಉಪಯೋಗ ಇಲ್ಲ, ನಮ್ಮನ್ನೇ ಬೈಕೋಬೇಕು ಅಂತ ಹೇಳಿದ್ರಂತೆ. ಯಾತಕ್ಕೆ? ನಿನ್ನನ್ನು ಅಣ್ಣ ಅಣ್ಣ ಅಂತ ಓಡಾಡ್ತೀವಿ ನೋಡು, ನಮ್ಮ ತಪ್ಪು ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಮಾಡ್ತಿ ಎಷ್ಟೋ ಯಮಿತಿ, ನಮ್ಮಣ್ಣ ನಮ್ಮಣ್ಣ ಅಂತ ಓಡಾಡ್ತೇವಲ್ಲ, ನಮ್ಮ ತಪ್ಪಿದು, ನೀನಂತೂ ಹೀಗೆ ಇರೋನೆ, ನಾವು ಮಾಡಬಾರ್ದಾಗಿತ್ತು. ಈ ಮಾತುಗಳು ಏನು ತೋರು? ಭೀಮಸೇನ ದೇವರು ಸರ್ವಜ್ಞರವರು, ಪೂರ್ಣಪ್ರಜ್ಞರು, ಯಾವ ಯೋಚನೆ ಇಲ್ಲ. ಜಗತ್ತಲ್ಲಿ ಇಂಥ ಪ್ರಸಂಗ ಬಂದಾಗ ಮನುಷ್ಯ ರಿಯಾಕ್ಟ್ ಮಾಡ್ತಾನೆ ಅಂತಿದೆಯಲ್ಲ, ಅದನ್ನು ತೋರಿಸ್ತಾರೆ. ಒಂದು ಕಡೆಗೆ ನೋಡಿದರೆ ಆತ ಮಾಡತಕ್ಕಂಥ ತಪ್ಪು, ಆ ತಪ್ಪಿನಲ್ಲೂ ಎಚ್ಚರವನ್ನು ವ್ಯಂಗ್ಯ ತೋರಿಸ್ತಾರೆ. ಅಣ್ಣ ಇಷ್ಟಾದಾಗ ಅವನು ಧರ್ಮ ಮುಖ್ಯ ಧರ್ಮ ಅಂತೂ ಬಿಟ್ಟಿಲ್ಲ, ಅವನೇನೋ ಮೂಲ ಧರ್ಮವನ್ನು ಬಿಟ್ಟು ಅನುಸರಣೆ ಮಾಡ. ಧರ್ಮರಾಜನು ಆ ದೃಷ್ಟಿ, ದುರ್ಯೋಧನ ಕೂಡ ಭೀಮಸೇನ ದೇವರಿಗೆ ಅಣ್ಣನೇ ಆಲೇಖದೊಳಗೆ. ಧರ್ಮರಾಜನು ಅಣ್ಣ, ದುರ್ಯೋಧನನು ಅಣ್ಣ. ಆದರೆ ದುರ್ಯೋಧನ ಅಣ್ಣ ಅಂತ ಕರೆಯುವ ಪ್ರಸಂಗ ದುಷ್ಟ, ಅವನು ಧರ್ಮ ಬಾಹಿರನಾದ್ದರಿಂದ ಅವನು ಆತ ತಾಯಿ ಆಗ್ತಾನಾದ್ದರಿಂದ ಯೋಚನೆ ಇಲ್ಲ. ಧರ್ಮರಾಜ ಹಾಗಲ್ಲ, ಈ ತರ ತಪ್ಪುಗಳೇನಿದ್ರು ಕೂಡ ಒಬ್ಬ ಸಾತ್ವಿಕ ಮಾಡಬಹುದಾದ ತಪ್ಪುಗಳೇ ಹೊರತು ಅಂಥ ತಪ್ಪುಗಳಲ್ಲ ಅಂತ ಎಚ್ಚರದ ಮಾತನ್ನು ಹೇಳಿದರಂತೆ. ಅರ್ಜುನ ಮಾತಾಡಿದಾಗ ನಿನ್ನೆ ಹೇಳಿದ್ದೆ, ಬೈ ಅರ್ಜುನ್ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ. ಅರ್ಜುನ ಒಂದು ಕಥೆನೇ ಹೇಳ್ತಾನೆ, ಒಬ್ಬ ಅನೇಕ ಋಷಿಕುಮಾರರು ಇದ್ರಂತೆ, ಅವರಿಗೆಲ್ಲ ಚಿಕ್ಕಲ್ಲೇ ವೈರಾಗ್ಯ ಬಂದು ಬಿಡುತ್ತಂತೆ. ಚಿಕ್ಕ ಹುಡುಗರು, ಇನ್ನು 10-15 ವರ್ಷ ಅಷ್ಟೇನೆ, ಎಲ್ಲರೂ ವಿರಕ್ತರಾಗಿ ಬಿಟ್ಟಿರ್ತಾರೆ. ಸನ್ಯಾಸಿ ಆಗ್ತೇವೆ ಅಂತ ಹೊಟ್ಟೆಯೇ ಬಿಟ್ಟು ತಂದೆ ತಾಯಿನ ಎಲ್ಲರೂ ಬಿಟ್ಟರು, ಹೊರಟುಬಿಟ್ರು. ಅವ್ರಿಗೇನು ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದೇವೆ ತಾವು, ವಿರಕ್ತರ ಸನ್ಯಾಸ ತಗೋತಿದ್ದೇವೆ, ಭಾರಿ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯುತ್ತೇವೆ ಅಂತ ಏನೇನೋ ಒಂದು ಯೋಚನೆಯಿಂದ ಹೊರಟರಂತೆ. ಆಗ ಇಂದ್ರದೇವರು ನೋಡಿದ್ರಂತೆ, ಅವ್ರ ಮೇಲೆ ಕರುಣೆ ಬಂತಂತೆ. ಏನಿದು ಪಾಪ, ಎಂಥ ವ್ಯಕ್ತಿ, ಇವರೆಲ್ಲ ಕೂಡ ಮುಖ್ಯ ಕರ್ತವ್ಯನ ಬಿಟ್ಟುಬಿಟ್ಟಿದ್ದಾರೆ, ಈ ಮಧ್ಯೆ ತಾವೇನು ಮಾಡಬೇಕು ಅನ್ನೋ ಗುರಿನೇ ತಲುಪಿ ಮಾಡ್ತಿದ್ದಾರೆ. ಆಧ್ಯಾತ್ಮಿಕ ಸಾಧನೆ ಅಂದರೆ ಮನೆ ಬಿಟ್ಟು ಹೋಗೋದಲ್ಲ, ಇದು ಅರ್ಥ ಆಗಬೇಕು. ಆಧ್ಯಾತ್ಮಿಕ ಸಾಧನೆ ತುಂಬಾ ಜನ ತಪ್ಪು ತಿಳ್ಕೊಂಡು ಶಾಸ್ತ್ರ ಹತ್ರನೇ ಬರೋದಿಲ್ಲ, ಇವಾಗ ಮನೆಯಲ್ಲೇ ಬಿಡಿಸ್ಬಿಡ್ತಾನೆ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಹತ್ರ ಹೋಗೋದೇ ಇಲ್ಲ. ತಪ್ಪದು ಶಾಸ್ತ್ರ ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಒಳ್ಳೆಯ ಧೀರೋದಾತ್ತವಾದ ಜೀವನ ಅದು. ಎಲ್ಲ ತನ್ನ ಎಲ್ಲ ಒಂದು ಬರತಕ್ಕಂಥ ಅಡ್ಡಿ ಆತಂಕಗಳನ್ನ ಯಶಸ್ವಿಯಾಗಿ ಗೆದ್ದು ದೇವರನ್ನು ಮೆಚ್ಚಿಸತಕ್ಕಂಥ ದೊಡ್ಡ ಸಾಧನೆಯ ಹೊರತು ಸಾಮಾನ್ಯವಾದದ್ದಲ್ಲ. ಅದನ್ನು ತಿಳ್ಕೊಳ್ಳೋ ಜನ ಏನ್ ಮಾಡಿಬಿಡ್ತಾರೆ, ರೀತಿ ಪಲಾಯನವಾದವನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಇಂದ್ರದೇವರು ನೋಡಿ ಒಂದು ಪಕ್ಷಿಯ ರೂಪದಲ್ಲಿ ಬಂದ್ರಂತವರಿದ್ರಿ, ಪಕ್ಷ್ಯ ರೂಪದಲ್ಲಿ ಬಂದು ಒಂದು ಶ್ಲೋಕ ಹಾಡ್ತಾ ಕೂತ್ಕೊಂಡ್ರಂತೆ. ಏನಂತ, ಪುಣ್ಯಾತ್ಮರು ಇರ್ತಾರೆ, ತಾವು ಬದುಕೋದಲ್ಲ, ಅನೇಕ ಜನ ಬದುಕಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಇನ್ನೊಬ್ಬರಿಗೆ ಕೊಟ್ಟು ಉಳಿದಿದ್ದನ್ನು ತಾವು ತಿಂತಾರೆ, ಜನಗಳ ಬದುಕೇ ಅವರ ಜೀವನದ ದೊಡ್ಡ ಆದರ್ಶ ಅಂತ ಮಹಾನುಭಾವರಿಗೆ ನಮೋ ನಮಃ ಅಂತ ಹೇಳ್ತಾ ಕೂತರಂತೆ. ಇವರೇನು ತಿಳ್ಕೊಂಡ್ರಂತೆ, ಏ ನಮ್ಮನ್ನೇ ಹೊಗಳ್ತಾರೆ ಅಂತ ತಿಳ್ಕೊಂಡ್ರಂತೆ. ಈ ಮಧ್ಯೆ ಎಷ್ಟು ಭ್ರಾಂತಿ ಇದೆ ನೋಡಿದ್ರ, ನಮ್ಮನ್ನೇ ಹೊಗಳ್ತಿದ್ದಾರೆ, ನಾವು ಹೊರಟಿದ್ದೇವೆ, ನಾವೀಗ ತಪಸ್ಸಿಗೋಸ್ಕರ ನಮ್ಮನ್ನು ಹೊಗಳುತ್ತಿದ್ದಾರೆ ಅಂತ ತಿಳ್ಕೊಂಡಾಗ ಇಂದ್ರದೇವರು ಬಂದ್ರಂತೆ. ಅದೇ ಪಕ್ಷಿ ರೂಪದಲ್ಲೇ ಬರ್ತಾರೆ, ಮಾತಾಡ್ತಾರೆ, ನಾನು ನಿಮ್ಮನ್ನು ಹೊಗಳಲಿಲ್ಲ ಅಂತ ಹೇಳಿದ್ರಂತೆ. ನಿಮ್ಮನ್ನು ಹೊಗಳಲಿಲ್ಲ ನಾನು, ಇದು ಬಹಳ ಮುಖ್ಯ. ಇದು ಅಂದ್ರೆ ದೇವತೆಗಳು ಸಾಕ್ಷಾತ್ ದರ್ಶನ ಕೊಡೋದಿಲ್ಲ ಸಾಮಾನ್ಯವಾಗಿ, ಅವ್ರು ಯಾವುದೋ ರೂಪದಲ್ಲಿ ಕೊಡ್ತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಅವರು ಪರೋಕ್ಷ ಪ್ರಿಯರು, ಆದಷ್ಟು ತಮ್ಮನ್ನ ತೋರಿಸಿಕೊಳ್ಳದಂತೆ ಇರ್ತಾರಂತೆ. ದೊಡ್ಡವರು ಯಾವಾಗಲೂ ಹಾಗೇನೆ, ಸಾಮಾನ್ಯವಾಗಿ ದೊಡ್ಡ ಬೀದಿಯಲ್ಲಿ ಓಡಾಡ ನೋಡಲಿಕ್ಕೆ ಆಗೋದಿಲ್ಲ ಅವರನ್ನು. ನಾವು ಕಾರಲ್ಲಿ ಹೋದ್ರೂ ಒಳ್ಳೆ ಏರ್ ಕಂಡೀಷನ್ ಕಾರ್ ಇರ್ತದೆ, ಕಿಡಿಕಿ ನೋಡೋಕ್ಕೂ ಆಗೋದಿಲ್ಲ, ಆ ರೀತಿ ಇರುತ್ತದೆ. ರಾಜ ಮಹಾರಾಜರುಗಳು ಆಗಲಿ ದೊಡ್ಡ ದೊಡ್ಡವರಾಗಲಿ ಸಾಮಾನ್ಯ ಜನಗಳ ಕಣ್ಣಿಗೆ ಬೀಳೋದಿಲ್ಲ. ಇವತ್ತು ಯಾವ ಮೇಸ್ಟ್ರು ಕೂಡ ತನ್ನ ವ್ಯಾಲ್ಯೂಯೇಷನ್ ಬಂದಿದೆ ಅಂತ ಅನೌನ್ಸ್ ಮಾಡೋದಿಲ್ಲ. ನಂತರ ನಿಮ್ಮ ಪೇರು ವ್ಯಾಲ್ಯೂಯೇಷನ್ ನನ್ನ ಹತ್ರ ಬಂದಿದ್ದು ಅನೌನ್ಸ್ ಮಾಡಿದರೆ ಇವನು ಮತ್ತೆ ಕೊಡೋದೇ ಇಲ್ಲ ಚಾನ್ಸ್ ಇವನಿಗೆ. ಅಂದರೆ ಅದು ಗುಟ್ಟಾಗಿಡಬೇಕಾದ ಪದ್ಧತಿ ಇದು. ದೇವತೆಗಳು ಪರೀಕ್ಷಕರು, ನಮ್ಮ ಎಲ್ಲ ಕೂಡ ಎಕ್ಸಾಮಿನರ್ಸ್ ಅವರು, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವರು ಕಾಣಿಸ್ತೇನೆ ನಮಗೆಲ್ಲ ಅನುಗ್ರಹ ಮಾಡ್ತಾರೆ. ತುಂಬ ಒಳ್ಳೆಯವರಿಗೆ ಈ ರೀತಿ ದರ್ಶನ ಕೊಡ್ತಾರಂತೆ, ಪಕ್ಷಿ ರೂಪದಲ್ಲಿ ದರ್ಶನ ಕೊಟ್ಟು ಹೇಳಿದರು, ನೀವು ತಪ್ಪು ಮಾಡ್ತಾ ಇದ್ದೀರಿ, ನಿಮ್ಮನ್ನು ಹೊಗಳ್ತಾ ಇಲ್ಲ, ನಿಮ್ಮನ್ನು ಬೈತಾ ಇದ್ದೇನೆ ನಾನೀಗ, ಏನು ಸಾಧನೆ ಮಾಡಲಿಕ್ಕೆ ಹೊಟ್ಟಿದ್ದೀರಿ? ಓ ನೋಡಿದಿರ, ತಪಸ್ಸು ಮಾಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂದರೆ ಇದು ತಪಸ್ಸಲ್ಲ ಅಂತ ಹೇಳಿದ್ದಾರೆ. ಈ ಕಾಡುಪಾಲಾಗೋದು ತಪಸ್ಸಲ್ಲ, ನಿಜವಾಗಲೂ ತಂದೆ ತಾಯಿಗಳ ಸೇವೆಯನ್ನು ಬಿಟ್ಟಿದ್ದೀರಿ, ನಾವು ಮದುವೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀರಿ, ಗೃಹಸ್ಥನಾಗೋದ್ರಲ್ಲಿ ಎಷ್ಟು ಅನುಕೂಲ ಇದೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮ ಸಾಮಾನ್ಯವಾದದ್ದಲ್ಲ, ತುಂಬಾ ಜನಗಳು ಇವತ್ತು ಬದುಕಿರೋದೆ ಗೃಹಸ್ಥರಿಂದ ಅಂತ ಹೇಳಿದ್ದಾರೆ. ಗೃಹ ಸನ್ಯಾಸಿಗಳಿಂದ ಜನ ಬದುಕಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವರು ಅವರೇ ಇನ್ನೊಬ್ಬರ ಹತ್ರ ಭಿಕ್ಷೆಗೆ ಹೋಗೋರು, ಅವರೇ ಭಿಕ್ಷೆ ಸಾಮಾನು ಕರೆದ್ರೆ ಭಿಕ್ಷೆ ಕರೆದಿದ್ದೀವಿ ಅಂತ ಹೇಳ್ತಾರೆ, ಊಟ ಕರೆದಿದ್ದೀವಿ ಅಂತ ಹೇಳೋದಿಲ್ಲ, ಅವರು ಭಿಕ್ಷೆಗೆ ಅಂತ ಕರೆಯೋದು. ಇನ್ನೊಬ್ಬರ ಹತ್ರ ಭಿಕ್ಷೆಗೆ ಹೋಗ್ತಾ ಇದ್ದಾರೆ, ಯತಿಗಳು ಇನ್ನೊಬ್ಬರಿಗೆ ಊಟ ಹಾಕಬೇಕಾಗಿಲ್ಲ, ಯತಿಗಳು ಊಟ ಹಾಕಬೇಕಾಗಿಲ್ಲ, ಬ್ರಹ್ಮಚಾರಿಗಳು ಹಾಕಬೇಕಾಗಿಲ್ಲ. ಸ್ಟೂಡೆಂಟು ಅವನೇನು ಮಾಡ್ತಾನೆ ಈ ಮಧ್ಯೆ, ಅವನು ಭಿಕ್ಷೆ ಮಧುಕರ ವೃತ್ತಿಯಲ್ಲಿ ಬದುಕಬೇಕು. ಅವರು ಬ್ರಹ್ಮಚಾರಿ ಹಾಕಾಗಿಲ್ಲ,
ಸನ್ಯಾಸಿಗಳು ಹಾಕಾಗಿಲ್ಲ, ಮಠಾಧೀಶರು ಹಾಕ್ಬೇಕು. ಇನ್ಸ್ಟಿಟ್ಯೂಷನ್ ಆಯ್ತು ಅದು. ಯತಿಗಳು ಬೇರೆ, ಮಠಾಧೀಶರು ಬೇರೆ. ಮಠ ಅಂಬೋದು ಜನಗಳ ಒಟ್ಟು, ಹೇಗೆ ರಾಜ್ಯ ಪ್ರಜಾರಾಜ್ಯವೋ ಇದು ಶಿಷ್ಯರ ರಾಜ್ಯ. ಆದ್ದರಿಂದ ಅವರಿಗೆ ಕಮಿಟ್ಮೆಂಟ್ ಇದೆ, ಮಠಾಧೀಶರಿಗಿದೆ. ಅದು ಯತಿಗಳಿಗಿಲ್ಲ, ಬರೀ ಯತಿಗಳಿಗಿಲ್ಲ. ಬಿಡಿ ಸನ್ಯಾಸಿಗಳು ಯೋಚನೆ ಮಾಡೋ ಹಾಗೆ ಇಲ್ಲ. ಹಾಗಿದ್ರೆ ಯತಿಗಳಿಗಿಲ್ಲ, ಬ್ರಹ್ಮಚಾರಿಗಳಿಗಿಲ್ಲ, ಇನ್ನೊಬ್ಬರನ್ನ ಸಾಕಬೇಕಾದಿಲ್ಲ ಅವರಿಗೆ. ಅಷ್ಟೇ ಅಲ್ಲ, ಅವ್ರನ್ನೇ ಇನ್ನೊಬ್ರು ಸಾಕಬೇಕು ಬೇರೆಯವರು. ಇನ್ಯಾರು ಸಾಕು? ವಾನಪ್ರಸ್ಥ ಕಾಡಲ್ಲಿರ್ತಾರೆ, ಊರಲ್ಲೇ ಇರೋದಿಲ್ಲ ಅವರು. ಮತ್ತೆ ಯಾರು ಸಾಕಬೇಕು? ಅವರನ್ನ ಗೃಹಸ್ಥನೇ ಹಾಕಬೇಕು ಅಂತ ಹೇಳಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಅನೇಕ ರೆಂಬೆಗಳಿಗೆ ವೃಕ್ಷಕ್ಕೆ ಬುಡ ಹೇಗೆ ಆಧಾರನೋ, ಗೃಹಸ್ಥಾಶ್ರಮ ಅಂದ್ರೆ ಈ ವರ್ಣಗಳ ಬೇರೆ ಇದ್ದ ಹಾಗೆ. ಇವತ್ತು ಗೃಹಸ್ಥ ಏನಾದರೂ ಹೋದ ಅಂದ್ರೆ ಯತಿಗಳಾಗಲಿ ಬ್ರಹ್ಮಚಾರ್ಯಗಳಾಗಲಿ ಬದುಕಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಗೃಹಸ್ಥಾಶ್ರಮದಲ್ಲಿ ಅವಕಾಶ ಇದೆ. ಇವತ್ತು ಪಂಚಮಹಾಯಜ್ಞ ಹೇಳಿದ್ರು ಗೃಹಸ್ಥನಿಗೆ ಒಂದೇ, ಸನ್ಯಾಸಿಗಳಿಗಿಲ್ಲ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಪಂಚಮಹಾಯಜ್ಞಗಳನ್ನ ಗೃಹಸ್ಥ ಪ್ರತಿನಿತ್ಯದಲ್ಲೂ ಮಾಡಬೇಕು. ಆದರೆ ಬ್ರಹ್ಮಚಾರಿಗಳಿಗೆ ಪ್ರಶ್ನೆ ಇಲ್ಲ. ಅಗ್ನಿ ಕಾರ್ಯ ಮಾಡಿದ್ರೆ ಆಯ್ತು, ಸಂಧ್ಯಾನೆ ಅಗ್ನಿ ಕಾರ್ಯ ಮಾಡಿ ವ್ಯವಸ್ಥೆಯಾದ್ರೆ ಮಾಡಬೇಕಾಗಿಲ್ಲ ಅಂತ. ಯಾಕೆಂದ್ರೆ ತಾನು ಸ್ವತಃ ಅಡಿಗೆನೆ ಮಾಡ್ಕೊಳ್ಳೋದಿಲ್ಲ, ಆದ್ರಿಂದ ಯೋಚನೆ ಇಲ್ಲ. ಸನ್ಯಾಸಿಗಳಿಗೆ ಆ ಪ್ರಶ್ನೆ ಇಲ್ಲ. ವಾನಪ್ರಸ್ಥರಂತೂ ಈ ಅಡಿಗೆ ಊಟನೇ ಮಾಡೋದಿಲ್ಲವರು. ವಾನಪ್ರಸ್ಥರು ಗಡ್ಡೆಗಡ್ಡೆ ತಿನ್ಕೊಂಡಿರ್ತಾರೆ ಹೊರತು ಹೊರಕ್ಕೆ ಹೋಗಿ ಅಲ್ಲಿ ಬಿಸಿಬೇಳೆ ಮಾತು ಮಾಡಕ್ಕೆ ಸಾಧ್ಯ ಇಲ್ಲ. ಅವರು ಬೇಸಿದ ಪದಾರ್ಥದಿಂದ ವಾನಪ್ರಸ್ಥನಲ್ಲ ಅವನು. ವನದಲ್ಲಿ ಏನು ಸಿಗುತ್ತೋ ಅದರಿಂದ ಬದುಕಿದ್ರೆ ವಾನಪ್ರಸ್ಥ. ಅವರು ವನಕ್ಕೆ ಹೋಗೋ ಉದ್ದೇಶ ಅಲ್ಲಿ ಸಿಗೋದನ್ನೇ ತಗೋಬೇಕು. ಮಠಕ್ಕೆ ಹೋದ ಮನೆಯಿಂದ ಸಾರ ಹಾಕೊಂಡು ಬಹಳ ವ್ರತ ಅಂತ ಹೇಳಿಬಿಟ್ಟು ಮಠಕ್ಕೆ ಹೋಗೋದು ಅಲ್ಲಿ ಕಟ್ಟು ಮಾಡಿರ್ತಾರೆ ಅಂತ ಸಾರ ಒಯ್ದು ಬಿಡೋದು ಮನೆಯಿಂದ. ಮನೆಯಿಂದ ಹೋದ್ರೆ ಪುಣ್ಯ, ಹೋಟ್ಲಿಂದನೇ ಒಯ್ದು ಬಿಡೋದು. ಎಷ್ಟು ಕೈ ಪಜೀತಿ ಆಗ್ತದಾಗ ಮನೆಯಿಂದ ಹೋಗಿ ಅಲ್ಲಿದೇ ತಿನ್ಬೇಕು. ಅಲ್ಲಿಂದ ಇರುತ್ತೋ ಅದನ್ನು ತಿಂದ್ರೆ ವ್ರತ ಆಗ್ತದೆ ಹೊರತು ಇಲ್ಲಿ ಹೋದ್ರೆ ಆಗೋದಿಲ್ಲ. ವಾನಪ್ರಸ್ಥನಾದವನು ವನದಲ್ಲಿ ಸಿಗತಕ್ಕಂಥ ಗಡ್ಡೆ ಗೆಣಸುಗಳನ್ನೇ ಆಧಾರ ಮಾಡ್ಕೋಬೇಕು. ಅವನಿಗೆ ಊರಲ್ಲಿ ಬರೋದಿಲ್ಲ ಕಮಿಟ್ಮೆಂಟ್, ಇದ್ರೆ ಗೃಹಸ್ಥರಿಗೆ ಒಂದೇ. ಇಂಥ ಒಂದು ಅವಕಾಶ ನಿಮಗೆ ಇರಬೇಕಾದ್ರೆ ಅದನ್ನು ಕಳ್ಕೊಂಡು ಏನು ಮಹಾಸನ್ಯಾಸಿಗಳಾಗ್ತೀರಿ ಅಂತ ಹೇಳಿದ್ರಂತೆ. ಏನು ಮಹಾಸನ್ಯಾಸಿಗಳಾಗ್ತೀರಿ? ಸನ್ಯಾಸ ಧರ ಶ್ರೇಷ್ಠ ಅಲ್ಲ. ಇನ್ನೂ ಈಗ ಬಂದಿದ್ದೀರಿ, ಸನ್ಯಾಸ ತಗೊಂಡಿಲ್ಲ ಪುಣ್ಯಕ್ಕೆ. ಇನ್ನೂ ಕೂಡ ತಗೊಂಡ ಮೇಲೆ ಬಿಟ್ಟರೆ ಪಜಿತಿ ಆಗೋದು. ಇನ್ನೂ ತಗೊಂಡಿಲ್ಲ, ನೆಟ್ಟ ವಾಪಸ್ಸೋಗಿ ಗೃಹಸ್ಥರಾಗಿ ತಂದೆ ತಾಯಿಗಳ ಸಂತೋಷಪಡಿಸಿ ಸಮಾಜಕ್ಕೆ ಹಿತಕಾರಕರಾಗಿರಿ ಅಂತ ಹೇಳಿದಾಗ ಆಗ ಅರ್ಥ ಆಯ್ತಂತವರಿಗೆ, ಅಯ್ಯೋ ನಮಗೆ ತಪ್ಪಾಯ್ತು ಅಂತ ವಾಪಸ್ ಹೋದರಂತೆ. ನೋಡಿದೆ ಅಣ್ಣ, ಗೃಹಸ್ಥನಿಗೆ ಎಷ್ಟು ಜವಾಬ್ದಾರಿ ಇದೆ. ಇವತ್ತು ನೀನು ಬರೀ ಗೃಹಸ್ಥನಲ್ಲ, ರಾಜ ನೀನು, ಚಕ್ರವರ್ತಿ ನೀನು. ಇಂಥವನು ಕಾಡಿ ಹೋದರೆ ಎಂಥ ರಾಜ್ಯ ಹಾಳಾಗುತ್ತೆ ಯೋಚನೆ ಮಾಡು. ಇವತ್ತು ಒಳ್ಳೆ ಪ್ರೊಫೆಸರ್ ರಿಸೈನ್ ಮಾಡಿಬಿಟ್ರೆ ಎಷ್ಟು ಒಳ್ಳೆ ತೊಂದರೆ ಆಗ್ತದೆ. ಒಳ್ಳೆ ಎಕ್ಸ್ಪರ್ಟ್ ಆದವನ್ನ ಬಿಟ್ಟುಬಿಟ್ಟ ಅಂತ ಕೇಳಿದ್ರೆ ಆ ಡಿಪಾರ್ಟ್ಮೆಂಟ್ ಅನಾಥವಾದಾಗ ಹೋಗಿಬಿಡ್ತದೆ. ಸಾವಿರಾರು ಜನ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಹೋದಲ್ಲೋ. ಇವತ್ತು ರಾಜನಾದವನು ಈ ರೀತಿ ಮಾಡಿದ್ರೆ ಬಹಳ ತಪ್ಪಾಗುತ್ತೆ ಅಣ್ಣ ಅಂತೆಲ್ಲ ಹೇಳಿದ್ರು. ಇಂದ್ರದೇವರ ಕಥೆ ಹೇಳ್ತಾನ ಆತ ಪಾಪ. ಇಂದ್ರದೇವರು ಪಕ್ಷಿ ರೂಪದಲ್ಲಿ ಬಂದು ಈ ರೀತಿ ಮಾಡಿದರು. ತಾನೇ ಇಂದ್ರಾವತಾರ, ಸ್ವತಃ ಅರ್ಜುನನೇ ಇಂದ್ರಾವತಾರ. ಅವನು ಇಂದ್ರದೇವರ ಕಥೆ ಹೇಳ್ತಾ ಇದ್ದಾನೆ ಅರ್ಜುನ. ಎಷ್ಟು ಕಥೆಗಳು ಹೇಳಿದಾಗಲೂ ಧರ್ಮರಾಜನಿಗೆ ಇಲ್ಲ, ಆ ಪ್ರಸಂಗರೇ ಬೇರೆ, ನನ್ನ ವಿಚಾರನೇ ಬೇರೆ. ಒಂದು ವಿಚಾರ ತಲೆಯಲ್ಲಿ ಕೂತ್ರೆ ಎಷ್ಟು ಕಷ್ಟ ಹೋಗಲಾರಿಸೋದು. ಯಾರಿಗೋ ಹೇಳ್ತಾರೆ ತಿಳ್ಕೊಂಡ್ಬಿಡ್ತಾರೆ, ಯಾರು ಹೇಳಿದ್ರು ಕೂಡ ನಮಗಲ್ಲ ಯಾರಿಗೋ ಹೇಳ್ತಾರೆ ಅಂತಾನೆ ತಿಳ್ಕೊಂಡಿರು. ಆ ರೀತಿಯಾದ ಭ್ರಾಂತಿಯಿಂದ ನನಗೆಲ್ಲ ಇದೆಲ್ಲ, ನಾನು ಮಾಡ್ತಿರೋ ಸರಿನೇ, ಭಾರಿ ತಪ್ಪು ಮಾಡಿದ್ದೇನೆ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ, ರಾಜ್ಯ ಬಿಡೋದು ಒಂದು, ಸನ್ಯಾಸಿ ಆಗೋದು ಇನ್ನೊಂದು. ಮತ್ತೆ ರಾಜ್ಯ ಬಿಟ್ಟು ಸುಮ್ಮನೆ ಕೊಡೋದಲ್ಲ, ಕಾಡಿಗೆ ಹೋಗ್ಬಿಡ್ಬೇಕು. ಏನಾಗಿ ವನಪ್ರಸ್ಥನಾಗಿರಬಾರದು, ಸನ್ಯಾಸಿಯಾಗೇ ಇರಬೇಕು. ಅದೇ ನನ್ನ ಪಾಪಕ್ಕೆ ಪರಿಹಾರ ಅಂತ ಹಠ ಹಿಡಿತಾನೆ. ಅದೆಲ್ಲ ನೋಡ್ತಾ ಇದ್ದೇವೆ. ಕೊನೆಯ ಹಂತದೊಳಗೆ ನಿನ್ನೆ ನೋಡಿದ ಹಾಗೆ ಆಯಿತು. ನಾವು ಯಾರು ಹೇಳಿದ್ರು ನಿನ್ನ ಸಂಶಯ ಏನು ಅಂತ ಕೇಳಿದರೆ ನಿನ್ನ ಪಕ್ಷದವರು, ಅದಕ್ಕೆ ನಿಮ್ಮೇನು ಪ್ರೀತಿಯಿಂದ ತಪ್ಪಲ್ಲ ತಪ್ಪಲ್ಲ ಅಂತ ಹೇಳ್ತೀರಿ. ನಾನು ಅದನ್ನು ಒಪ್ಪೋದಿಲ್ಲ, ನಾನು ತಪ್ಪೇ ಮಾಡಿದ್ದೇನೆ ಅಂತ ಹೇಳ್ತೀಯಲ್ಲ ಧರ್ಮರಾಜ. ಹಾಗಿದ್ರೆ ಹತಪಕ್ಷಗತತ್ವೇನ ತ್ವಚ್ಛಂಕಾಯ ಅಗೋಚರ ಭೀಷ್ಮ. ಭೀಷ್ಮರಿದ್ದಾರೆ, ಅದು ಕೌರವ ಪಕ್ಷದವರು ಮತ್ತು ನಿನಗೆ ಅತ್ಯಂತ ಮಾನ್ಯರಾದವರು, ಪಿತಾಮಹರು. ಯಾರನ್ನ ಕೊಂದಿದ್ದೇನೆ ದುಃಖ ಪಡ್ತೀಯಲ್ಲ, ಅವರೇ ಅವರು. ಭೀಷ್ಮರನ್ನೇ ಕೊಂದಿದ್ದು ದುಃಖ ಪಟ್ಟರೆ ಭೀಷ್ಮರೇ ಅವರು. ಅವರ ಹತ್ರ ಹೋಗಿ ಕೇಳು, ಅವರು ಧರ್ಮ ಅಂತ ಹೇಳಿದ್ರೆ ಒಪ್ತೇ ಇಲ್ಲ ಅಂದಾಗ ಆಗ ಧರ್ಮರಾಜ ಅದಕ್ಕೆ ಒಪ್ಕೊಂಡ. ಅದರಲ್ಲಿಗೆ ಹೋಗೋದು, ಕೃಷ್ಣ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಅದಕ್ಕೆ ದೇವರು ಧರ್ಮಾದಿಗಳನ್ನು ತಿಳ್ಕೊಳ್ಬೇಕು ಅಂತ ಇಷ್ಟಪಟ್ಟರೆ ಜೊತೆಗೆ ತಾನೇ ಇದ್ದು ಬರ್ತಾನೆ ಅಂತ ಹೇಳಿದ್ದಾರೆ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸಲಿಕ್ಕೆ ಹೇಗೆ ತಾಯಿ ತಂದೆ ತಾವೇ ಹೋಗ್ತಾರಲ್ಲ, ಹಾಗೆ ಅವ್ರು ಹೋಗೋದಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಹೋಗೋದ ಅನುಕೂಲ ಮಾಡಿಕೊಡ್ತಾರೆ ಅಂತ ಅರ್ಥ. ಅನುಕೂಲ ಮಾಡಿಕೊಟ್ಟ ಹಾಗೆ ಸ್ವತಃ ತಾನು ತಯಾರಾದರಂತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಡೀ ಧರ್ಮರಾಜನ ಹಿಂದೆ ಜಿಜ್ಞಾಸುಗಳೆಲ್ಲ ಹೊರಟರು. ದೇವಋಷಿಗಳು ಮಹರ್ಷಿಗಳು ಆ ಕಡೆಯಿಂದ ಬಂದು ಸೇರ್ತಾ ಇದ್ದಾರೆ. ಭೀಷ್ಮರಿಗೆ ಇದ್ದಕ್ಕಿದ್ದ ಕೃಷ್ಣ ಒಂದು ನಾಟಕ ಮಾಡಿದ್ದಂತೆ. ಧರ್ಮರಾಜ ಏನೋ ಮಾತಾಡ್ತಾ ಇದ್ದಾನೆ, ಕೃಷ್ಣ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ, ಮಾತೇ ಇಲ್ಲ ಆ ಕಡೆಗೆ. ಧರ್ಮರಾಜ ಆಶ್ಚರ್ಯಪಟ್ಟಂತೆ, ಕೃಷ್ಣ ನಾನೇನು ಹೇಳ್ತಾ ಇದ್ದೇನೆ, ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಓ ನನ್ನ ಮನಸ್ಸು ಅಲ್ಲೇ ಹೋಗಿತ್ತು ಅಂತ ಹೇಳಿದ್ನಂತೆ. ನನ್ನ ಮನಸ್ಸು ಅಲ್ಲಿ ಹೋಗಿಬಿಟ್ಟಿತ್ತು, ಎಲ್ಲಿ ಹೋಗಿತ್ತು ಅಂತ ಕೇಳಿದ್ರೆ ಭೀಷ್ಮರ ಹತ್ರ ಹೋಗಿತ್ತು ಅಂತ ಹೇಳ್ತಾನೆ ಕೃಷ್ಣ. ಭೀಷ್ಮರ ಹತ್ರ ಹೋಗಿತ್ತು ಯಾತಕ್ಕೆ? ನನಗೋಸ್ಕರ ಅಗ್ರ ಪೂಜೆ ಮಾಡಲಿಕ್ಕೆ ಹೇಳಿದವರು ಭೀಷ್ಮರು. ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ. ಶಂತನಿಗೋಸ್ಕರ ತಾವು ಆ ಜನ್ಮ ಬ್ರಹ್ಮಚಾರಿಯ ಉಳ್ಕೊಂಡಿದ್ದಾರೆ, ಆಜೀವ ಬ್ರಹ್ಮಚಾರಿಗಳು. ರಾಜ್ಯವನ್ನು ತ್ಯಾಗ ಮಾಡಿದ್ದಾರೆ. ಅಂಥವ್ರ ಹತ್ರ ನನ್ನ ಮನಸ್ಸು ಹೋಯಿತು, ನಾನು ಧ್ಯಾನ ಮಾಡ್ತಾ ಮಲಗಿದ್ದಾರೆ ಈಗಲೂ ಕೂಡ ಅಂತ ಹೇಳಿದ್ದಾರೆ. ನನ್ನ ಧ್ಯಾನ ಮಾಡ್ತಾನೆ ಈಗಲೂ ಮರಗಿದ್ದಾರೆ ಅವರು. ಅದಕ್ಕೆ ನಿನ್ನ ಹೇಳಿದ ಹಾಗೆ ಘನ ಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವವು ಕಸರ್ವಣನ ಚರಿಸುವ ಮನೆ ಮನೆಗಳಲ್ಲಿ. ಅದಕ್ಕೆ ನನ್ನ ಮನಸ್ಸು ಅಲ್ಲಿ ಹೋಯಿತು ಅಂತ ಹೇಳಿದ್ರೆ ಈ ಮಾತು ನೋಡಿದ ನಮಗೆ ಅರ್ಥ ಆಗಬೇಕಾದಿಷ್ಟು. ನಾವು ಈ ರೀತಿ ಅರ್ಥ ಮಾಡ್ಕೋಬಾರದು. ಒಂದು ದೇವರು ಒನ್ ಅಟ್ ಎ ಟೈಮ್ ಒಬ್ಬ ಭಕ್ತನಿಗೆ ಒಂದ್ಸರ್ತಿ ಮನಸ್ಸು ಕೊಟ್ಬಿಟ್ರೆ ಮೂದೋಯ್ತು ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಮತ್ತೆ ದೇವರು ಅನಂತ ಭಕ್ತರಿದ್ದಾರೆ, ಎಷ್ಟೇ ಒಂದೊಂದು ನಿಮಿಷ ಒಬ್ಬರಿಗೆ ಕೊಟ್ಟು ಕೂಡ ನಮ್ಗೆ ಚಾನ್ಸೇ ಬರಲಿಕ್ಕಿಲ್ಲ. ಕೊನೆಗೆ ದೇವರು ಹಾಗಲ್ಲ, ಆತನ ಅನಂತ ಕೈಕಾಲುಗಳು. ದೇವ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ತೋರಿಸ್ತಾರೆ ಪರಮಾತ್ಮ. ತನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವ್ರ ಕಡೆ ತಾನು ಹೇಗೆ ಮನಸ್ಸು ಕೊಡುತ್ತೇನೆ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದೆ ಹೊರತು ತಾನು ಮನಸ್ಸು ಹಾಕಿದ್ರೆ ಏನೋ ಅಬ್ಲೆಂಟ್ ಬೆಂಡೆಡ್ ಆಗ್ತಾನೆ ಅಂತ ಅರ್ಥ ಅಲ್ಲ. ಭಕ್ತವತ್ಸಲ ಅಂತ ಅಷ್ಟೇ ತಾತ್ಪರ್ಯ. ಧರ್ಮರಾಜರಿಗೆ ಇದು ಈ ಮೂಲಕ ಇಷ್ಟ ಏನು ತೋರಿಸ್ತಾನೆ ಭೀಷ್ಮರು ನಿನ್ನ ಪಿತಾಮಹ ಕೇಳಕ್ಕೆ ಹೋಗಬೇಕು ಅಷ್ಟೇ ಅಲ್ಲ, ನಾನು ಒಳ್ಳೆಯ ಭಕ್ತರಾದ್ರಿಂದ ಅವರು ಸರಿಯಾಗಿ ಹೇಳ್ತಾರೆ ಅಂತ ಅರ್ಥ. ಅವರು ಸರಿಯಾಗಿ ಹೇಳ್ತಾರೆ, ಶ್ರದ್ಧೆಯಿಂದ ಹೋಗಬೇಕು ಅಂತ ಸೂಚನೆ ಮಾಡಿಕೊಟ್ಟ. ಎಲ್ಲ ಹೊರಟರು, ಕೃಷ್ಣ ತಾನೇ ಜೊತೆಗೂ ಹೋದ. ಧರ್ಮರಾಜ ಸಂಕೋಚ ಪಟ್ಟಾಗ ತಾನೇ ಮಾತಾಡಿಸ್ತಾನೆ ಭೀಷ್ಮರನ್ನು. ಭೀಷ್ಮರು ಮಾಡಿದಂತ ಸ್ತೋತ್ರ ನಿನ್ನೆ ಹೇಳಿದ ಹಾಗೆ ಭೀಷ್ಮ ಸ್ತವರಾಜ. ಮಹಾಭಾರತದಲ್ಲಿ ಪಂಚರತ್ನಗಳು ಅಂತ ಕರೀತಾರೆ. ಮಹಾಭಾರತವೇ ದೊಡ್ಡ ರತ್ನ, ಅದರಲ್ಲಿ ಅನೇಕ ಭಾಗಗಳು. ವಿಷ್ಣು ಸಹಸ್ರನಾಮ, ಭಗವದ್ಗೀತಾ, ಅನುಗೀತಾ, ಭೀಷ್ಮಸ್ತವರಾಜ ಮತ್ತು ಅನುಸ್ಮೃತಿ ಅಂತ ಒಂದು ಬರುತ್ತೆ. ಇದನ್ನು ಪಂಚರತ್ನಗಳು, ಪಂಚರತ್ನಾನಿ ಭಾರತ ಅಂತ ವರಾಹ ಪುರಾಣದಲ್ಲಿ ಮಾತು ಬರುತ್ತದೆ. ಆ ದೃಷ್ಟಿಯಲ್ಲಿ ಈ ಭೀಷ್ಮಸ್ತವರಾಜ ಬಹಳ ಅಪೂರ್ವವಾದಂತಹ ಸ್ತೋತ್ರ. ಅಲ್ಲಿ ಅನೇಕ ಶ್ಲೋಕ ಬರು, ನಿನ್ನೆ ಹೇಳಿದಂತೆ ನಮೋ ಬ್ರಹ್ಮಣ್ಯ ದೇವ ಎಂಬ ಶ್ಲೋಕ ಬರದಲ್ಲೇನೆ ಕೃಷ್ಣನನ್ನ ಏಕೋಪಿ ಕೃಷ್ಣಶ್ಚ ಸಕೃತ್ ಪ್ರಣಾಮ ದಶಾಶ್ವಮೇಧಾವ ಪೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಇದು ಅಲ್ಲಿ ಶ್ಲೋಕ. ಆಚಾರ್ಯರು ಕೃಷ್ಣಾಮೃತ ಮಾಡದಲ್ಲಿ ಕೋಟ್ ಮಾಡ್ತಾರೆ ಭೀಷ್ಮಸ್ತವರಾಜದ ಶ್ಲೋಕ ಇದು. ಏಕೋಪಿ ಕೃಷ್ಣಶ್ಚ ಸಕೃತ್ ಪ್ರಣಾಮ ದಶಾಶ್ವಮೇಧಾವ ಪೃತೇನ ತುಲ್ಯ. ಕೃಷ್ಣನಿಗೆ ಒಂದು ಸರ್ತಿ ನಾವು ನಮಸ್ಕಾರ ಹಾಕ್ತೇವಲ್ಲ ಅದಕ್ಕೆಷ್ಟು ಬೆಲೆ ಇದೆ ಅಂತ ಹೇಳ್ತಾರೆ. ಒಂದು ಸರ್ತಿ ನಮಸ್ಕಾರ ಹಾಕಿದರೆ ಎಷ್ಟು ವ್ಯಾಲ್ಯೂ ಎಷ್ಟದ್ರದ್ದು ಅದಕ್ಕೆ ಹೇಳ್ತಾರೆ. ದಶಾಶ್ವಮೇಧಾವ ಹೃತೇನ ತುಲ್ಯ, 10 ಅಶ್ವಮೇಧ ಯಾಗಗಳನ್ನ ಸಾಂಗೋಪಾಂಗವಾಗಿ ಮಾಡಿ ಔಹೃತ ಸ್ನಾನ ಅಂತ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ದೇವರಿಗೆ ಒಂದು ನಮಸ್ಕಾರ ಹಾಕಿದ್ರಂತೆ ಬರುತ್ತೆ. ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಅಂದ್ರೆ ದೇವರು ಎಷ್ಟು ಪುಣ್ಯ ಕೊಡ್ತಾನೆ ಲೆಕ್ಕ ಹಾಕಿ. ಅದು ಯಾರಿಗೆ ನಮಸ್ಕಾರ ಮಾಡ್ತಾರೆ ವೇಸ್ಟ್, ಅದು ಕೆಲವು ಸರ್ತೆ ತರಿದು ನಮಸ್ಕಾರ ಮಾಡಿ ಬಂದ್ಬಿಟ್ಟೆ ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದ್ದೆ. ಕೃಷ್ಣನಿಗೆ ಹಾಗಲ್ಲ, ಒಂದೊಂದು ನಮಸ್ಕಾರವೂ ಸಾರ್ಥಕ, ವ್ಯರ್ಥ ಅಂತ ಇಲ್ಲೇ ಇಲ್ಲ. ನೋಡಿ ಎಲ್ಲ ಲಕ್ಷಾಂತರ ಕೊಟ್ಟು ಕಳ್ಕೊಂಡ್ರಲ್ಲ, ಆ ರೀತಿಯಲ್ಲ ಸರ್ಕಾರದ ಅಧಿಕೃತವಾಗಿ ಕೊಟ್ಟರೆ ಲಾಸ್ ಆಗೋದಿಲ್ಲ. ಹಾಗಾದ್ರೆ ಅದು ಗ್ಯಾರಂಟಿ, ಅದಕ್ಕೆ ಇಂಟ್ರೆಸ್ಟ್ ಗ್ಯಾರಂಟಿ. ಇಲ್ಲಿ ಇಂಟ್ರೆಸ್ಟ್ ಗ್ಯಾರಂಟಿ ಅಂತ ಅಸಲೇ ಗ್ಯಾರಂಟಿ ಹೋಯ್ತು ಅಷ್ಟೇ ಹೊರತು ಇಂಟ್ರೆಸ್ಟ್ ಬರೋದಿಲ್ಲ, ಅಸಲು ಉಳ್ಕೊಳ್ಳೇ ಇಲ್ಲ. ಅದಕ್ಕೆ ಹೇಳ್ತಾವೆ ಇಲ್ಲೇ ಗೊತ್ತಾಗ್ತದೆ. ಈಗ ಈ ಸರ್ಕಾರ ನಂಬೋದಕ್ಕೂ ಜನ ನಂಬೋದಕ್ಕೂ ವ್ಯತ್ಯಾಸ ಇದೆ. ಸರ್ಕಾರ ನಂಬೋದಕ್ಕೂ ಜನ ನಂಬೋದಕ್ಕೂ ಸರ್ಕಾರ ಸ್ವಲ್ಪ ಕಮಿಟ್ಮೆಂಟ್ ಇದೆ. ಸರ್ಕಾರ ಇತ್ತು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಜನ ಮೋಸ ಮಾಡಬಹುದು. ನಮ್ಗೆ ಈಗ ಅರ್ಥ ಆಗುತ್ತೆ ಸರ್ಕಾರಕ್ಕೂ ಜನಕ್ಕೂ ಎಷ್ಟು ವ್ಯತ್ಯಾಸನೋ ದೇವರಿಗೂ ಬೇರೆ ದೇವತೆಗಳು ಅಷ್ಟು ವ್ಯತ್ಯಾಸ ಅಂತ ಹೇಳ್ತಾರೆ. ನಾರಾಯಣನಿಗೂ ಬೇರೆ ದೇವತೆಗಳು ಅಷ್ಟು ವ್ಯತ್ಯಾಸ ಇದೆ. ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಆರಾಧನೆ ಮಾಡಿ ಹಿರಣ್ಯಕಶಿಪು ರಾವಣಾದಿಗಳು ಕೊನೆಗೆ ಬದುಕಲೇ ಇಲ್ಲ ಅವರು ಕೊನೆಗೆ. ಆದರೆ ಧ್ರುವಾದಿಗಳು, ಪ್ರಹ್ಲಾದ ಧ್ರುವಾದಿಗಳು ದೇವರನ್ನು ಆರಾಧನೆ ಮಾಡಿದ್ರ ಫಲ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹಾಡಿದ್ದರ ಫಲ ಎಷ್ಟು ಮೇಲೆ ಹೋದ್ರು ಅವರು ಇಲ್ಲೇ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಇಷ್ಟಾದ್ರೂ ಕೂಡ ಜನ ಬೇರೆ ಕಡೆ ಯಾಕೆ ಹೋಗ್ತಾರೆ ಅಂತ ಕೇಳಿದ್ರೆ ಇಲ್ಲಾಕಿಟ್ರು ಅದೇ ರೀಕಾರ್ಡನ್. ಇಷ್ಟು ಜನ ಯಾಕಿಟ್ರಾಗಿದ್ರೆ ಸಾವಿರಾರು ಕೋಟಿ ರೂಪಾಯಿ ಹೊತ್ಕೊಂಡು ಹೋದ್ನಲ್ಲ ಅವನು, ಎಷ್ಟು ಜನ ಮೂರ್ಖರಿರ್ತಾರೆ ಯೋಚನೆ ಮಾಡಿ. ಅದಕ್ಕೆ ಮನುಷ್ಯ ಟೆಂಪ್ಟ್ ಆಗ್ತಾನೆ, ಇದೇ ಮುಖ್ಯ. ಹೋಗಿ ಸರ್ಕಾರ 6-7% ಕೊಡುತ್ತೆ, 15% 20% ಕೊಡ್ತಾನೆ ಅಂತೇಳಿ ಬಾಯಿ ತಗೊಂಡು ಹೋಗಿದ್ರೆ ಫಲ ಇದು. ಕ್ಷುದ್ರ ದೇವತೆಗಳು ಜಾಸ್ತಿ ಫಲ ಕೊಡುತ್ತೆ, ಅದು ಯೋಚನೆ. ಕ್ಷುದ್ರ ದೇವತೆಗಳು ಫಲ ಬೇಗ ಕೊಡುತ್ತೆ, ಜಾಸ್ತಿ ಕೊಡುತ್ತೆ, ಆಮೇಲೆ ಪೂರ್ತಿ ಕೈ ಕೊಡುತ್ತೆ, ಅದು ಗೊತ್ತಾಗೋದಿಲ್ಲ ಇವರಿಗೆ. ಟೆಂಪ್ಟ್ ಆಗಿಬಿಡ್ತಾರೆ, ತಕ್ಷಣ ಹೋಗ್ತಾರೆ, ಆಮೇಲೆ ಲಾಸ್ ಆಗಿಬಿಡುತ್ತೆ. ಇವತ್ತು ನೋಡ್ತೇವೆ 99% ಜನ ಕ್ಷುದ್ರ ದೇವತೆಗಳ ಭಕ್ತರು. ನಾಸ್ತಿಕರು ಒಂದು ಕಡೆಗೆ, ನಾಸ್ತಿಕರೇ 99% ಆಸ್ತಿಕರಲ್ಲಿ 99% ಕ್ಷುದ್ರ ದೇವತೆಗಳ ಆರಾಧಕರು. ಇನ್ನು ಹರಿಸರ್ವೋತ್ತಮತ್ತು ಹೇಳ್ತಕ್ಕದ್ದು ಎಷ್ಟು ಜನ ಸಿಗ್ತಾರೆ ನಿಮಗೆ. ಅದಕ್ಕೇನೆ ಆಚಾರ ಅವತಾರ ಮಾಡಿ ಬಂದು ಶುದ್ಧ ಧರ್ಮವನ್ನು ಯಾತಕ್ಕೆ ತೋರಿಸಿದರು ಅಂದ್ರೆ, ಏಷ ನಿಷ್ಕಂಟಕ ಪಂಥಾಹ ಯತ್ರ ಸಂಪೂಜ್ಯತೆ ಹರಿಹಿ. ಎಲ್ಲಿ ನಾವು ಹರಿಯನ್ನು ಆರಾಧನೆ ಮಾಡ್ತೇವೆ ಅದು ರಿಸ್ಕ್ ಫ್ರೀ, ಅದು ರಿಸ್ಕ್ ಹೆಸರೇ ಇಲ್ಲ, ನೋ ರಿಸ್ಕ್ ಅಟ್ ಆಲ್. ಹರಿಯನ್ನ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಇವ್ರನ್ನ ನಂಬದೆ ಹೋದ್ರೆ ಬದುಕ್ತೀವಿ, ಇಂಥವ್ರನ್ನ ನಂಬದೆ ಹೋದ್ರೆ ಬದುಕ್ತೇವೆ. ಆದ್ರೆ ದೇವರನ್ನ ನಂಬದೆ ಹೋದ್ರೆ ಹಾಳಾಗಿ ಹೋಗ್ತೇವೆ, ನಂಬಿದ್ರೆ ಬದುಕೇ ಬದುಕ್ತೇವೆ. ಅನನ್ಯಾಶ್ಚಿಂತಯಂತೋ ಮಾಂ ಏಚನಾ ಪರ್ಯುಪಾಸತೆ ತೇಷಾಂ ನಿತ್ಯಾಧಿಯುಕ್ತಾನಾಂ
ಯೋಗಕ್ಷೇಮಂ ಮಹಾಮ್ಯಹಂ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣನನ್ನ ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ಪ್ರಣಾಮ ಅಂತ ಕರೆದಿದ್ದಾರೆ. ಸುಮ್ಮನೆ ಸಲ್ಯೂಟ್ ಹೊಡೆದ್ರೆ ಎರಡು ಕೈ ಜೋಡಿಸಿದ್ರೆ ಅಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪುರಸ ಶಿರಸ ದೃಷ್ಟಿಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ 10 ಅಶ್ವಸಯ ಮಾಡಿದಷ್ಟು ಪುಣ್ಯ ಬರುತ್ತೆ. ಆಮೇಲೆ ಹೇಳುತ್ತಾರೆ ಅಷ್ಟೊಂದು ಪುಣ್ಯನ ಅಂತ ಕೇಳಿದರೆ ಇನ್ನೂ ಸ್ವಲ್ಪ ನಿಧಾನಿಸಿ ಅದಕ್ಕಿಂತಲೂ ಜಾಸ್ತಿ ಬರುತ್ತೆ ಅಂತ ಹೇಳುತ್ತಾರೆ. 10 ಅಶ್ವಸಯ ಮಾಡಿದ ಪುಣ್ಯ ಬರುತ್ತೆ ಅಷ್ಟೇ ಅಲ್ಲ, ದಶಾಶ್ವಮೇಧಿ ಪುನರೇತಿ ಜನ್ಮ. 10 ಅಶ್ವಮೇಧ ಯಾಗ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಆದರೆ ಶಾಶ್ವತ ಅಲ್ಲ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆ ಪುಣ್ಯ ಮುಗಿತಿರ್ಲಿಕ್ಕೆ ಮತ್ತೆ ವಾಪಸ್ ಬರ್ತಾರೆ. 10 ಅಶ್ವಮೇಧ ಯಾಗ ಮಾಡಿದರೂ ಕೂಡ ವಾಪಸ್ ಬರೋದು ಗ್ಯಾರಂಟಿ. ಆದರೆ ಕೃಷ್ಣ ಪ್ರಣಾಮೀನ ಪುನರ್ಭವಾಯ, ಕೃಷ್ಣನಿಗೆ ನಮಸ್ಕಾರ ಮಾಡಿದವರಿಗೆ 10 ಅಶ್ವಮೇಧ ಯಾಗಗಳ ಪುಣ್ಯ ಬಂತು. ಮೋಕ್ಷ ಸಿಕ್ಕಿದ್ರೆ ಮತ್ತೆ ವಾಪಸ್ಸೇ ಬರೋದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಇದನ್ನೆಲ್ಲ ಭೀಷ್ಮರು ತಮ್ಮ ಸ್ತವರಾಜದಲ್ಲಿ ಹೇಳ್ತಾ ಎಂಥ ಕೃಷ್ಣ, ಯಾರು ಕೃಷ್ಣನನ್ನು ಆರಾಧನೆ, ಕೃಷ್ಣೇರತಃ ಕೃಷ್ಣ ಮನುಸ್ಮರಂತಹ, ಯಾರು ಕೃಷ್ಣರಲ್ಲೇ ಮನಸ್ಸಾಕಿರ್ತಾರೆ, ಕೃಷ್ಣನ ಸ್ಮರಣೆ ಮಾಡ್ತಾ ಇರ್ತಾರೆ. ತದ್ಭಾವಿತ ಮಾನಸಾಶ್ಚಯೇ, ಪರಮಾತ್ಮನಲ್ಲಿ ಸದಾಕಾಲ ಮನಸ್ಸನ್ನು ಪೂರ್ತಿ ತೊಡಗಿಸಿರ್ತಾರೆ. ಅವರೆಲ್ಲ ಕೂಡ ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ ಹವಿರಿ ಯಥಾ ಮಂತ್ರಹುತಂ ಹುತಾಶೇ. ಇದು ಅಲ್ಲಿ ಶ್ಲೋಕನೇ. ಇದನ್ನು ಕೃಷ್ಣಾಮೃತವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಅಪೂರ್ವವಾದ ಶ್ಲೋಕ. ಯಾರು ಸದಾಕಾಲ ಕೃಷ್ಣರಲ್ಲೇ ಮನಸ್ಸು ಹಾಕಿರ್ತಾರೋ ಅವರು ಹೇಗೆ ಉದ್ಧಾರವಾಗ್ತಾರೆ ಅಂದರೆ ಹವಿರ್ಯಥಾ ಮಂತ್ರಹುತಂ ಹುತಾಸಿ. ಈ ಅಗ್ನಿ ಹೋಮ ಮಾಡುವಾಗ ಇಂದ್ರಾಯಸ್ವಹ ಇತ್ಯಾದಿ ಪದಗಳನ್ನು ಹೇಳಿದಾಗ ಹೇಗಾಯ ದೇವತೆಗಳಿಗೆ ಮುಟ್ಟುತ್ತೋ, ಆ ಹವಿಸ್ಸು ದೇವತೆಗಳಿಗೆ ಹೇಗೆ ಮುಟ್ಟುತ್ತೋ, ಇವರು ಹಾಗೆ ದೇವರ ಹತ್ರ ಹೋಗ್ತಾರೆ. ಹವಿಸ್ಸು ದೇವತೆಗಳಿಗೆ ಮುಟ್ಟ ಹಾಗೆ ಭಗವದ್ಭಕ್ತರಾದವರು ವೈಕುಂಠವನ್ನೇ ಮುಟ್ಟುತ್ತಾರೆ. ಇಂಥ ಮಾತುಗಳನ್ನು ಭೀಷ್ಮರು ಹೇಳ್ತಾ ಕೃಷ್ಣರ ಸ್ತೋತ್ರ ಮಾಡಿದಾಗ ಕೃಷ್ಣ ಅನುಗ್ರಹ ಮಾಡ್ತಾನೆ. ಭೀಷ್ಮರಿಗೆ ಅನುಗ್ರಹ ಇತ್ತ. ಭೀಷ್ಮಸ್ತವರಾಜ ಹೇಳಿದರೆ ಕೃಷ್ಣ ಕೇಳಿದ, ಅದು ಮುಖ್ಯ. ಅದಕ್ಕೆ ಗಾಯನವ ಕೇಳುತ್ತ ಸ್ತೋತ್ರವನ್ನು ಕೇಳಿದ್ರೆ ಹೇಳಿ ಭೀಷ್ಮರು ಅಷ್ಟೇ ಹೇಳ್ತಿರ್ತಾರೆ, ಬಾಲಕೊಂಡು ಹೋಗ್ಬಿಡ್ತಾರೆ ಅಡಿಯಂತೆ. ಜೋರ ಬಾಲಾಗ್ತಾರೆ, ಇವ ಏನು ಅಮ್ಮ ಅಪ್ಪ ಒದರ್ತಿರ್ತಾನೆ ಕೇಳೋದಿಲ್ಲ. ಅವನೇನು ಹೊಗಳುತ್ತಿದ್ರು ಕೂಡ ಅವನ ವಾತಿ ಬೆಲೆ ಇಲ್ಲ. ಇದು ಮುಖ್ಯ. ಇದು ಅದು ಏತ ಹೊಗಳು ನಮಗೆ ಗೊತ್ತು, ಅನ್ನಕ್ಕೆ ಹೊಗಳುತ್ತಾನೆ ಅಂತ ಗೊತ್ತು ನಮಗೆ. ಏನು ಹೊಗಳಿದ್ರು ಕೂಡ ಅವನು ತಗಳನ್ನು ಹಾಕಿದ್ರೆ ಸಹ ಖುಷಿಯಾಗಿಬಿಡುತ್ತವೆ. ಅದಕ್ಕೆ ಅವನು ಹೊಗಳಿದ್ರೆ ನಮಗೆ ಮೆಚ್ಚುಗೆ ಆಗೋದಿಲ್ಲ ನಮಗೆ. ಅದಕ್ಕೆ ಯಾರು ಫಲ ಕೇಳ್ತಾರೋ ಅವರ ಸ್ತೋತ್ರ ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಫಲ ಕೇಳ್ತಕ್ಕಂಥವ್ರ ಮೇಲೆ ಸ್ತೋತ್ರ ಹೇಗೆ ಮೆಚ್ಚುಗೆ ಆಗೋದಿಲ್ವೋ ಅದು ನಿಮ್ಮಂಥವ್ರು ಇಲ್ಲೇ ಇಲ್ಲ ಹಾಗೆ ಇರೋ ಹೊರತಿರ್ತಾರೆ. ಇಂಥವ್ರದ್ದು ಎಂತ ದಡ್ಡ ನಂಬೋದಿಲ್ಲ ಅದನ್ನ, ಸಾಕಂಡೇ ಹೋಗೋದ ಮುಂದಕ್ಕೆ ಅಂತ ಹೇಳಿಬಿಡ್ತಾನೆ. ಅವ್ರು ಮತ್ತೆ ಹೊಗಳ್ತಿರ್ತಾನೆ, ದಪ್ಪತಿ ನೋಡು ಹೋಗ್ತಾರೆ, ತಳ್ಳಿಬಿಡ್ತೇನೆ ನೋಡು ಅಂತ ಹೇಳ್ತಾರೆ. ಆ ಸ್ತೋತ್ರಕ್ಕೆ ಬೆಲೆ ಇಲ್ಲ, ಯಾಕಂದ್ರೆ ಫಲ ಬೇಕಿದೆ ಅವನಿಗೆ. ಅದಕ್ಕೆ ಒಂದು ತುತ್ತನ್ನ ಕೇಳ್ತಾನೆ ಅಷ್ಟೇ, ಅವನು ತುತ್ತನ್ನಕ್ಕೆ ಇಷ್ಟು ಹೊಡ್ತಾನೆ. ಅದಕ್ಕೆ ಮಾಫಲೇಶು ಕದಾಚನ ಕರ್ಮಣ್ಣೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ, ಫಲಾಪೇಕ್ಷೆಯಿಂದ ಬಂದರೆ ಮನುಷ್ಯನ ಜೀವನ ಹಾಳಾಗಿ ಹೋಗುತ್ತೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ಕೃಷ್ಣ ಈಗ ಭೀಷ್ಮರನ್ನು ನಿಜವಾಗ್ಲೂ ಅನುಗ್ರಹಿಸ್ತಾನೆ. ಅವರ ಹತ್ರ ಹೋಗ್ತಾನೆ, ಮಾತಾಡಿಸ್ತಾನೆ, ಅವರ ಸ್ತೋತ್ರವನ್ನು ಕೇಳ್ತಾನೆ. ಭೀಷ್ಮರೇ ಹೇಗಿದ್ದೀರಿ ಅಂತ ಮಾತಾಡಿಸಿದಾಗ ಭೀಷ್ಮರಂತೂ ಭಾರಿ ಸಂಭ್ರಮ ಪಡ್ತಾರೆ. ಕೃಷ್ಣ ನಿನ್ನ ದರ್ಶನವಾಯಿತು, ಪರಮಭಾಗ್ಯ ಅಂತ ಕೊಂಡಾಡಿದಾಗ ಕೃಷ್ಣ ಹೇಳ್ತಾನೆ, ಅದಾಯಿತು ಭೀಷ್ಮರೇ, ನಮ್ಮ ಧರ್ಮರಾಜನಿಗೆ ಬಹಳಷ್ಟು ಸಂದೇಹ ಬಂದಿದೆ. ನಿಮ್ಮನ್ನ ಈ ಕೌರವಾದಿಗಳನ್ನು ಕೊಂದಿದ್ದಕ್ಕೆ ಸಂದೇಹ ಇದೆ, ಉತ್ತರ ಕೊಡಬೇಕು ಅಂತ ಹೇಳಿದ ತಕ್ಷಣ ನಿನ್ನೆ ನೋಡಿದ್ದೇವೆ. ಭೀಷ್ಮರು ಹೇಳ್ತಾರೆ, ಕೃಷ್ಣ ನಾನೇನು ಉತ್ತರ ಕೊಡ್ತೇನೆ, ನಾನು ವಯಸ್ಸಾಗಿದೆ, ಪೆಟ್ಟು ಬಿದ್ದಿದೆ, ರಕ್ತ ಇಲ್ಲ ದೇಹದೊಳಗೆ, ಒಂದ್ಸರ್ತಿ ಕಣ್ಣು ತೆಗಿತೇನೆ ಮುಚ್ಚುತ್ತೇನೆ, ಕಣ್ಣು ತೆಗಿತೇನೆ ಮುಚ್ಚುತ್ತೇನೆ, ನಾನು ಎಲ್ಲಿದ್ದೇನೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ತುಂಬಾ ನೊಂದವರಿಗೆ ಆಸ್ಪತ್ರೆ ಇಡೋ, ಮನೆಯೋ ಗೊತ್ತಾಗೋದಿಲ್ಲ, ಆಟಾಯ್ತು, ಎಲ್ಲಿದ್ದೇನೆ ಗೊತ್ತಾಗೋದಿಲ್ಲ ನನಗೆ, ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದೇನೆ, ನಿನ್ನ ಧ್ಯಾನ ಮಾಡ್ತಿದ್ದೇನೆ ಅಂತಿದ್ದೇನೆ ಅಷ್ಟೇ. ನೋಡಿ ಆ ಸಮಯದಲ್ಲೂ ಕೂಡ ಈ ಬಾಯಿ ಒಣಗ್ತಾ ಇದೆ ಅಂತ ಹೇಳ್ತಾರೆ. ಬಾಯಿ ಒಣಗ್ತಾ ಇದೆ, ಅರ್ಜುನ ಅವತ್ತು ಕೊಟ್ಟ ನೀರಷ್ಟೇ, ಮತ್ತೆ ನೀರಿಲ್ಲ. ಬಾಯಿ ಒಣಗ್ತಾ ಇದೆ, ನೀರು ಕೊಡಿ ಅಂತ ಕೇಳೋದಿಲ್ಲ. ಪುಡ್ಯಾತ್ರ ಇಷ್ಟಾದ್ರೂ ಕೂಡ ನೀರು ಕೊಡಿ ಅಂತ ಕೇಳೋದಿಲ್ಲ. ಯಾಕೆ ರಥ ಮಾಡಿಬಿಟ್ಟೆ, ಇನ್ನೂ ದೇಹ ತ್ಯಾಗ ಮಾಡಬೇಕು, ಅಲ್ಲಿವರೆಗೂ ಇದೇ ಹಿಡಿದಿರಬೇಕಷ್ಟೇ, ಆ ದಿನ ಬರಬೇಕು ಹೋಗಬೇಕಷ್ಟೇ. ಆಗ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ, ನನ್ನ ದೈಹಿಕ ಶಕ್ತಿನೇ ಇಲ್ಲ, ನಾನೇನು ಹೇಳ್ತೇನೆ ಅಂದ ತಕ್ಷಣ ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಿಮಗೆ ನಾನು ಶಕ್ತಿ ಕೊಡ್ತೇನಾಯ್ತೋ ಇಲ್ಲೋ, ಎಲ್ಲ ವಿಧವಾದ ಶಕ್ತಿ ಕೊಡ್ತೇನೆ, ನಿಮಗೆ ಆಯಾಸ ಏನೂ ಆಗಬಾರ್ದು ಹಾಗೆ ಮಾಡ್ತೇನೆ, ಇದು ಮ್ಯಾಜಿಕ್ ಇದು. ಅದಕ್ಕೆ ಕೃಷ್ಣ ಅವರಿಗೆ ಅಷ್ಟು ಹೇಳಿದ, ಅಲ್ಲಿಂದ ಹೊರಟಂತೆ. ಹೊರಟುಬಿಟ್ಟು ನಾಳೆ ಬರ್ತೀನಿ ಅಂತ ಹೇಳಿ, ಹೇಗಿದ್ದೀರಿ ಭೀಷ್ಮರೇ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನಿನ್ನೆ ನೋಡಿದ್ದೇವೆ ಹೋಗ್ತಾರೆ. ಮತ್ತೆ ಮರುದಿವಸ ಬೆಳಿಗ್ಗೆ ಕೃಷ್ಣ ಸಾತ್ಯಕಿ ಬೇಗ ಹೋಗು, ಕರೀತಾರೆ ದಾರುಕ ಬೇಗ ಹೋಗು, ಧರ್ಮರಾಜ ಭಾರಿ ತಡ ಮಾಡ್ತಿದ್ದಾನಲ್ಲ, ಕರ್ಕೊಂಡು ಬರಬೇಕು ಅಂತ ಕಳಿಸಿಕೊಟ್ಟು ತಾನು ಹೋದಂತೆ. ಧರ್ಮರಾಜ ಬರ್ತಾನೆ, ಎಲ್ಲರೂ ಸಂಭ್ರಮಂತೆ ಭಕ್ತ ಭೀಷ್ಮರ ಹತ್ರ ಬರ್ತಾರೆ. ಕೃಷ್ಣ ಭೀಷ್ಮರನ್ನು ಕೇಳ್ತಾರೆ, ಭೀಷ್ಮರು ಈಗ ಹೇಗಿದ್ದೀರಿ ಈಗ ಅಂತ ಕೇಳ್ತಾರೆ. ಹೇಗಿದ್ದೀರಿ ಆದ್ಮೇಲೆ ಆಸ್ಪತ್ರೆ ನೋಡಿದ್ರೆ ಕೇಳಿ, ನೆಕ್ಸ್ಟ್ ಡೇ ಹೋದಾಗ ಇವತ್ತು ಹೇಗಿದ್ದೀರಿ ಅಂತ ಕೇಳಿ, ಹೇಗಿದ್ದೀರಿ ಅಂತ ಕೇಳಿದ ತಕ್ಷಣ ಕೃಷ್ಣ ನಾನು ಪುನರ್ ಯುವಾಸ್ಮಿ ಸಮೃತ್ತಃ, ಮತ್ತೆ ಹುಡುಗನಾಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಎಷ್ಟು ಲವಲಕ್ಕೆ ಬಂದಿದೆ ನೋಡಿ, ಮತ್ತೆ ಹುಡುಗನಾಗಿ ಬಿಟ್ಟಿದ್ದೇನೆ ನಾನೀಗ, ನನಗೇನು ಆಯಾಸನೇ ಇಲ್ಲ ಈಗ, ನನ್ನ ದೇಹ ಹೇಗಿದೆ ಅಂತ ಕೇಳಿದರೆ ಇವತ್ತು ಜಗತ್ತೆಲ್ಲ ನನ್ನ ಮುಂದೆ ಸ್ಪಷ್ಟ ಕಾಣ್ತಿದೆ, ಹಾಗಾಗಿ ಬಿಟ್ಟಿದೆ, ನೋವಿಲ್ಲ ಏನೇನೂ ಇಲ್ಲ, ಇದೆಲ್ಲ ಅನುಗ್ರಹ ಅಂತ ಒಪ್ತಾರೆ. ಈಗ ನಮಗೆ ಅರ್ಥ ಆಗುತ್ತೆ, ಅದಕ್ಕೇನೆ ಎಂಥ ಔಷಧಿ ಏನೇ ತಗೊಳ್ಳಿ ರೋಗ ಬಂದಾಗ ಬಿಟ್ಟುಬಿಡಿ. ಆದರೆ ಮುಖ್ಯವಾಗಿ ಏನು ತಗೊಳ್ಬೇಕು ಅಂದರೆ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಪದ್ಮಪುರಾಣದಲ್ಲಿ ರುದ್ರದೇವರ ಮಾತದ್ದು ಆಚಾರ ಉಲ್ಲೇಖ ಮಾಡ್ತಾರೆ. ಕೃಷ್ಣಾಮೃತ ಮಹಾನವದಲ್ಲಿ ಯಾವ ಔಷಧಿ ತಗೊಂಡು ತಗೊಳ್ಳಿ, ಮುಖ್ಯ ಔಷಧಿ ಬಿಡಬೇಡಿ. ಅಚ್ಯುತ ಅನಂತ ಗೋವಿಂದ ಅನ್ನ ಭಗವಂತನ ನಾಮಸ್ಮರಣೆ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ತಾರಕವಾದದ್ದು ಯಾವುದೂ ಇಲ್ಲ. ಅದಕ್ಕೆ ನಿದರ್ಶನ, ಭೀಷ್ಮರು ಪೂರ್ತಿ ನಾರ್ಮಲ್ ಆಗಿಬಿಟ್ಟಿದ್ದಾರೆ. ತಮಾಷೆ ಅಂದ್ರೆ ಹೊರಗಿಂದ ಏನೂ ಕೊಟ್ಟಿಲ್ಲ ಕೃಷ್ಣ, ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿಲ್ಲ, ಒಂದು ಚೂರಿಂದ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಹಾಗೆ ಅದಕ್ಕೇನೆ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರ ಶತಥಾ ಭೇದ ಮಾಯಾತಿ ಗಿರಿರ್ ವಜ್ರಹತೋ ಯಥ. ಬರೀ ಸ್ಮರಣೆ ಮಾಡಿ ಸಾಕು ಕೃಷ್ಣ ಎಷ್ಟು ಅನುಗ್ರಹ ಮಾಡ್ತಾರೆ ಅಂತ ಹೇಳೋದಕ್ಕೆ ನಿದರ್ಶನ ಇತ್ತು. ಆ ಕ್ಷಣಕ್ಕೆ ಭಾರಿ ಸಂತೋಷಪಟ್ಟು ಕೃಷ್ಣ ಹೇಳಿದ, ಈಗ ನೀವು ಹೇಳಬೇಕು. ಧರ್ಮರಾಜ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಬೇಕು ಅಂದ್ರೆ, ಕೃಷ್ಣ ನನ್ನ ದೇಹದ ಸಮಸ್ಯೆ ಸರಿ ಹೋಯಿತು, ನನಗೆ ಜ್ಞಾನ ಇಷ್ಟು ಜ್ಞಾನ ಇಲ್ಲ ಅಂತ ಹೇಳಿಬಿಡ್ತಾರೆ. ನಾನು ಯಾರಿಗೆ ಹೇಳಬೇಕು, ಧರ್ಮರಾಜನಿಗೆ ಹೇಳಬೇಕಾ? ಗೋವಿಂದ ಧರ್ಮರಾಜ ಎಂಥವನು ಗೊತ್ತೇನು, ಕಾಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು. ಧರ್ಮರಾಜ ಭಾರಿ ತಿಳಿದವನು, ಅವನು ನಾನೇ ಹೇಳ್ತೇನೆ ಅಂತ ಹೇಳಿದ್ರಂತೆ. ಹೆಸರಿಗೆ ಮೊಮ್ಮಗ, ಅವರಿಗೆ ಗೊತ್ತು ನನಗಿಂತ ದೊಡ್ಡವನು ಧರ್ಮರಾಜ. ಬಹಳ ಇಂಟ್ರೆಸ್ಟಿಂಗ್ ಅದು. ಇವರು ವಸುವಿನ ಅವತಾರ, ಅತ್ ಯಮಧರ್ಮನ ಅವತಾರ. ವಸುಗಳು ಯಮನಿಗಿಂತ ಬಹಳ ಕಡಿಮೆ ಇರೋರು. ಇದೆಲ್ಲ ತಾರತಮ್ಯವನ್ನು ಮರೆತರೆ ಏನು ಪ್ರಯೋಜನ ಇಲ್ಲ. ಮಹಾಭಾರತ ಕೇಳಿ, ನಾನೇನು ಹೇಳ್ತೇನೆ ಈ ಮಧ್ಯೆ, ವಯಸ್ಸನೇ ಜಾಸ್ತಿ ಇರಬಹುದು ನಾನು ಅಷ್ಟೇ ಹೊರತು ನನ್ನ ಜ್ಞಾನ ದೊಡ್ಡದಲ್ಲ ಅಂತ ಹೇಳಿದ್ರಂತೆ. ನನಗೆ ಹೇಳೋ ಸಿಕ್ಕಿ ಹೋಗ್ಲಿ, ಧರ್ಮರಾಜನ ಹೇಳಕ್ಕೆ ನನಗಾಗೋದಿಲ್ಲ. ಅದ್ರ ಜೊತೆಯಲ್ಲಿ ಯಾರಿದ್ದಾರೆ, ಭೀಮಾರ್ಜುನರಿದ್ದಾರೆ ಗೊತ್ತಿಲ್ಲ, ಅವರತ್ತು ದೊಡ್ಡ ಪ್ರೊಫೆಸರ್ಸ್ ಇದ್ದಾರೆ, ಇವ್ರ ಮುಂದೆ ಸಣ್ಣ ಹುಡುಗರಾಗಿ ಬಿಡ್ತಾರೆ. ನಾನು ಬಾಲಕ